ನಮಗೆ ಪ್ರಿಯವಾಗಿರಬೇಕು, ಅವನು ಹಿಡಿಸಿರಬೇಕು, ಅವ ಕೊಡಬೇಕು. ಅದು ಅಂಥ ತಥಾವಿಧಂಚ ದಾನ ಉತ್ತಮ ಏವ ಅರ್ಥ. ಅಂಥ ದಾನ ಇದೆಯಲ್ಲ, ಬಹಳ ಶ್ರೇಷ್ಠವಾದಂಥ ಪುರುಷಾರ್ಥ. ಪ್ರಾಣ್ಯುಪತಾರಸ್ಸೆ ದಾನ ಕೂಡ ಯಾರಲ್ಲೂ ಸೇರಿಕೊಳ್ತಿದ್ರಿಂದ ನಿನ್ನೆ ಬಂತಲ್ಲ, ಪ್ರಾಣ್ಯುಪಕಾರದಲ್ಲೇ ಸೇರಿಕೊಂಡು ಅವ್ರಿಗೆ ಉಪಯೋಗ ಆಗೋದ್ರಿಂದ ಉಪಕಾರವನ್ನು ಮಾಡಿದಾಗಾಯ್ತು, ಪುಣ್ಯರು ಬಂದಾಗಾಯ್ತು. ಪ್ರಾಣ್ಯುಪಕಾರ ಸೈವ ಭಗವತ್ ಪ್ರೀತಿ ದ್ವಾರ ಮಹಾಪುರುಷಾರ್ಥ ಸಾಧನತಯ ಅವಶ್ಯಂ ಭಾವಸ್ಯ ಅನಂತರಮೇವ ಉಕ್ತತ್ವಾದಿತಿ ಚೇತ್ ಸತ್ಯಂ. ಪ್ರಾಣ್ಯುಪಕಾರ ಸೈವ ಭಗವತ್ ಪ್ರೀತಿ ದ್ವಾರ ಮಹಾಪುರುಷಾರ್ಥ ಸಾಧನತಯ. ಪ್ರಾಣ್ಯುಪಕಾರ ಅನ್ನೋದು ಭಗವಂತನಿಗೆ ಅತ್ಯಂತ ಪ್ರಿಯಕರವಾದ್ದರಿಂದ ಮಹಾಪುರುಷಾರ್ಥಕ್ಕೆ ಸಾಧನ. ಅವಶ್ಯಂ ಭಾವಸ್ಯ ಅನಂತರಮೇವ ಉಕ್ತತ್ವಾದಿತಿ ಚೇತ್ ಸತ್ಯಂ. ಅನಂತ ಅವಶ್ಯಂ ಭಾವ ಅನ್ನೋದೇನು ಮಾಡಲೇಬೇಕು ಅನ್ನೋದು ಅನಂತರ ಹೇಳಿದ್ದಾರೆ ಅಂತ ಕೇಳಿದರೆ, ಇಷ್ಟಧನದಾನಸ್ಯ ಮಹಾಪುರುಷಾರ್ಥಹೇತುತಯ ಅವಶ್ಯಕತ್ವಮಿತಿ. ಇಷ್ಟಧನದಾನಸ್ಯ ಮಹಾಪುರುಷಾರ್ಥಹೇತುತಯ ಅವಶ್ಯಕತ್ವಮಿತಿ. ಅದಕ್ಕೇನೆ ಉಪಯೋಗಕ್ಕೆ ಬರೋದು ಕೊಡಬೇಕು ಅಂತಾಯಿತು, ಬೇಕಾದ ಅದಕ್ಕೆ ಕಠೋಪನಿಷತ್ತು ಏನಂತ ಹೇಳಿದರು, ಕಠದಲ್ಲಿ ಅವ್ರು ಕೊಟ್ಟಿದ್ದೆಲ್ಲ ಎಂಥದ್ದು ಕೆಲಸಕ್ಕೆ ಬಾರದು ಗೋಲ್ಡನ್ ಕೊಟ್ಟು. ಅವಾಗ ನಚಿಕೇತ ಕೇಳಿದೆ, ಯಾರು ಉಪಯೋಗ ಯಾರಿಗೆ ಉಪಯೋಗ ಇದರಿಂದ ಯಾಕೆ ಕೊಡ್ತಾ ಇತ್ತು ಅಂತ ಪ್ರಶ್ನೆ ಮಾಡಿದ್ರಲ್ಲ, ಅವಾಗ ಅರ್ಥ ಆಗುತ್ತೆ. ಅದಕ್ಕೆ ದಾನದ ಅರ್ಥ ಹೋಯ್ತಲ್ಲಿ, ತಥಾಪಿ ನ ಪ್ರಕೃತಿ ಧನದಾನಂ ವಿವಕ್ಷಿತಂ ಕಿಂತು ಅಭಯದಾನಮೇವ ಇತ್ಯಾಶಯನಾ ಅಭಯಂ ಶಿಕ್ಷೇನಿ. ಇಲ್ಲಿ ದಾನ ಶಬ್ದಕ್ಕೆ ಬಹಳ ಮುಖ್ಯವಾದ ದಾನ ಯಾವುದು ಅಂದರೆ ದ್ರವ್ಯದಾನ ದಾನನೇ, ಬಹಳ ಮುಖ್ಯ ದಾನ ಏನಂದರೆ ಅಭಯಂ ಶಿಕ್ಷೇದಿತಿ. ಅಭಯದಾನ ಇದೆಯಲ್ಲ ಭಾರಿ ಶ್ರೇಷ್ಠ, ಅಭಯದಾನ ಭಾರಿ ಶ್ರೇಷ್ಠ. ಅದು ಸರ್ವೇಷು ದಾನೇಶು ಅಭಯ ಪ್ರದಾನಂ ಅಂತ ಹೇಳ್ತಾರೆ. ಅಭಯವನ್ನು ಕೊಡೋದು ಬಹಳ ಶ್ರೇಷ್ಠವಾದ, ಅದು ದೇವತೆಗಳ ಕೈ ಯಾವಾಗಲೂ ಏನಿರುತ್ತೆ, ನಮಗೇನು ಕೊಡ್ತಾರೆ ಅಭಯವನ್ನು ಕೊಡ್ತಾರೆ, ಅಭಯ ಹಸ್ತ ಅಂತ ಕರಿತೇವಲ್ಲ. ಹಾಗೆ ಅಂದರೆ ಆಪತ್ತಿನಲ್ಲಿರ್ತಕ್ಕಂಥವರಿಗೆ ಯಾಕೆ ಕೊಡ್ಲಿಕ್ಕಾಗಲ್ಲ, ಸಾಧ್ಯವಾದಷ್ಟು ಕೊಡಬೇಕು. ಏನು ಅಭಯ ಅಂತ ದೇವತೆಗಳು ಕೊಟ್ಟರೆ ಕೊಡಬೇಕಾಗಿಲ್ಲ, ಗೊತ್ತಾಯ್ತಿಲ್ಲ ಎಷ್ಟು ಸಾಧ್ಯ ಆಗುತ್ತೆ ಅದರಿಂದ. ಯಾರಾದ್ರೂ ರಕ್ಷಣೆ ಕೇಳ್ಕೊಬಂದರೆ ತನ್ನ ಸಹಯೋಗಿಯರಿಗೆ ಸಾಧ್ಯವಾದ ರಕ್ಷಣೆ ಕೊಡಬೇಕು, ಅದೇ ಅಭಯ. ನಾನು ಅಭಯಂ ದಾನಪದೇನ ಕಥಂ ಲಭ್ಯತೆ, ಅಭಯ ಅನ್ನೋ ಪದ ದಾನದಿಂದ ಹೇಗೆ ಬರುತ್ತೆ ಅಂತ ಕೇಳಿದರೆ, ಜೀವಾನ ಅಭಯದಾನಮೇವ ಮುಖ್ಯಂ ದಾನಮಿತಿ. ಅದಕ್ಕೆ ಜೀವರಿಗೆ ಅಭಯದಾನವೇ ಬಹಳ ಮುಖ್ಯವಾದ ದಾನ. ಯಥಾಹು ಸರಿ ಭಯದಿಂದ ಓಡ್ಕೋತಾ ಬರ್ತಾರೆ, ಯಾರು ನಾಯಿ ಕಚ್ಚುತ್ತೆ ಅಂತ ಏನು ಮಾಡಬೇಕಾಗ ತಕ್ಷಣನೇ ಬಾಳೆ ಹಾಕೊಂಡ್ಬಿಡೋದು, ನೀವು ಹೊರಗೆ ಸಿಕ್ಕಾಕೊಂಡ್ಬಿಡ್ತಾನಪ್ಪ, ಬಾಳೆ ಒಳಗೆ ಕರ್ಕೊಂಡು ಅವ್ರು ಸಮಯ ಸಿಕ್ಕಾಗಾಯ್ತು, ಅಷ್ಟು ದಾನ ಕೊಡೋಕೆ ಬರುತ್ತಾ ಇಲ್ಲ, ಭಯಪಡ ಕಳ್ಳರಿಗೆ ದಾನ ಕೊಡಬೇಕು, ಕಳ್ಳರಿಗೆ ಅವಕಾಶ ಕೊಡಬಾರದು. ಆಪತ್ತಿನಿಂದ ಓಡಿ ಬಂದವರಿಗೆ ಮಳೆ ಬರ್ತಾ ಇತ್ತು, ಪಾಪ ಒಳಗೆ ಬಂದರು ದಬ್ಬ ಗೇಟ್ ಬಿಗ್ ಹಾಕಿಬಿಡೋದು, ಅದೇನು ಪಾಪ ಒಳಗೆ ಕೂಡ ಮಳೆಯಿಂದ ರಕ್ಷಣೆ ಬೇಕಷ್ಟೇ ಅವರಿಗೆ, ಅದು ಅಭಯ ತಾರೆ, ಭಯ ಆಗಿತ್ತು ಮಳೆಯಿಂದ, ಅದು ಹೋದ್ರೆ ಆಯ್ತು. ಅಗ್ನಿ ಭಯ, ದ್ರವ್ಯ ಭಯ, ಜಲ ಭಯ, ಎಲ್ಲ ಭಯಗಳೇ. ಅಂತ ಭಯ ಪರಿಹಾರ ಮಾಡಿಬಿಟ್ಟರೆ ಏನಾಗುತ್ತಾಗ ಅದೇನು ಅಭಯ ಅಂತ ಕರೀತಾರೆ. ಕಥಂ ಜಲಭ್ಯತೆ ಜೀವಾನ ಅಭಯದಾನಮೇವ ಮುಖ್ಯಂ ದಾನಮಿತಿ ಯಥಾಹು ಸರ್ವೇ ವೇದಾಶ್ಚ ಯಜ್ಞಾಶ್ಚ ತಪೋ ದಾನಾನಿ ಚಾನಘ ಜೀವಾಭಯ ಪ್ರಧಾನಸ್ಯ ನ ಕುರ್ವೀರನ್ ಕಲಾಮಪಿ. ಒಳ್ಳೆ ಶ್ಲೋಕ ಇತ್ತು. ಸರ್ವೇ ವೇದಾಶ್ಚ ಯಜ್ಞಾಶ್ಚ ತಪೋ ದಾನಾನಿ ಚ ಅನಘ ಜೀವಾಭಯ ಪ್ರಧಾನಸ್ಯ ನ ಕುರ್ವೀರನ್ ಕಲಾಂ ಅಪಿ ಇತಿ. ಎಲ್ಲ ವೇದಗಳು, ಎಲ್ಲ ಯಜ್ಞಗಳು, ಎಲ್ಲ ತಪಸ್ಸುಗಳು, ದಾನಗಳು ಎಲ್ಲವೂ ಕೂಡ ಜೀವರಿಗೆ ಅಭಯ ಪ್ರದಾನ ಕೊಡೋದಿದೆಯಲ್ಲ, ಅದಕ್ಕೆ ನ ಕುರ್ವೀರನ್ ಕಲಾಮಪಿ, ಅದಕ್ಕೆ ಒಂದು ಅಂಶ ಕೂಡ ಸಾಟಿ ಅಲ್ಲ, ಬರೀ ಈಕ್ವಲೆಂಟ್ ಅಲ್ಲಲ್ಲ. ಒಂದು ಹೇಳ್ತಾರಲ್ಲ 16 ಒಂದಾಣೆ ಭಾಗವು ಸಾಧ್ಯ, ಕಲಾ ಅಂದರೆ ಒಂದು ಪೋರ್ಷನ್ ಅಂತ ಅರ್ಥ, ಎಷ್ಟಕ್ಕೆ 16, ಅದಕ್ಕೆ ಕೂಡ ಅರ್ಹತೆ ಆಗಲು ಬರೋದಿಲ್ಲ. ಅಷ್ಟು ಶ್ರೇಷ್ಠವಾದದ್ದು ಅಭಯದಾನ. ಮುಖ್ಯಾಮುಖ್ಯ ಯೋಶ್ಚ ಮುಖ್ಯಶ್ಚೈವ ಅಸತಿ ಬಾಧಕೆ ಗ್ರಾಹ್ಯತ್ವಾದಿತಿ. ಆದ್ದರಿಂದ ದಾನ ಶಬ್ದದಲ್ಲಿ ಮುಖ್ಯವಾದ ದಾನ ಯಾವುದಾದ್ರೂ ಅಭಯದಾನ ಅಂತಲೇ ತಗೊಳ್ಬೇಕು. ಅದು ಆಗದೆ ಹೋದಾಗ ಉಳಿದ ದಾನಗಳು ಕೊಡಬೇಕು, ಅಭಯದಾನ ಬಿಟ್ಟು ಏನೇ ಕೊಟ್ಟರು ಕೂಡ ಅದಕ್ಕೆ ಅರ್ಥ ಇಲ್ಲ. ಮುಖ್ಯಾಮುಖ್ಯ ಯೋಶ್ಚ ಮುಖ್ಯಶ್ಚೈವ ಅಸತಿ ಬಾಧಕೆ ಗ್ರಾಹ್ಯತ್ವಾದಿತಿ ತುಂಬ ಸತ್ತು ಬಂದಿದೆ. ಒಂದು ಪದಕ್ಕೆ ಮುಖ್ಯಾರ್ಥನೂ ಹೊಂದಿದೆ, ಅಮುಖ್ಯಾರ್ಥನೂ ಹೊಂದಿದೆ. ಮುಖ್ಯಾರ್ಥವನ್ನೇ ಮಾಡಬೇಕು. ಮುಖ್ಯಾರ್ಥ ಹೊಂದದೇ ಹೋದಾಗ ಏನು ಮಾಡಬೇಕಾಗ, ಅಮುಖ್ಯಾರ್ಥವನ್ನು ಮಾಡಬೇಕು. ಅವ್ರೇನು ಮಾಡ್ತಾರೆ, ಮೊದಲೇ ಅಮುಖ್ಯಾರ್ಥ ಮಾಡಿಬಿಡ್ತಾರೆ ಅದ್ವೈತದಲ್ಲಿ, ಮೊದಲೇ ಅಮುಖ್ಯಾರ್ಥ ಮಾಡ್ತಾರೆ, ಹಾಗೆಲ್ಲ ಮಾಡಬಾರ್ದು. ಮುಖ್ಯ ಮುಖ್ಯ ಈ ಬಂತು ಯಾವುದು ಹಾಲಿನ ರಥದಲ್ಲಿ ಹಾಲು ಹಾಕು ಅಂತ ಕೇಳಿದರೆ ಮುಖ್ಯ ಹಾಲು ಹಾಕ್ಲಿಕ್ಕೆ ಬರೋದಿಲ್ಲ, ಅವಾಗ ಏನು ಮಾಡೋ ಕಾಯಿ ಹಾಲು ಇತ್ಯಾದಿ ಹಾಕ್ತಾರೆ. ಬೇರೆ ದಿವಸ ಅದನ್ನು ಹಾಕಿಬಿಟ್ರೆ ತಪ್ಪಾಗುತ್ತೆ, ಯಾಕೆ ಕಾರಣ ಇಲ್ಲ ಬಿಡಲಿಕ್ಕೆ, ಅವಾಗ ಕಾರಣ ಇದೆ, ನಿಷಿದ್ಧ ಆದ್ದರಿಂದ ಬಿಡಬೇಕಾಗ. ಅದಕ್ಕೆ ಕಾರಣ ಇಲ್ಲದೆ ಹೋದ ಕಾಲಕ್ಕೆ ಮುಖ್ಯಾರ್ಥವನ್ನು ಬಿಡ್ಕೊಡು. ಅದಕ್ಕೆ ಮುಖ್ಯಾರ್ಥ ಏನೋ ದಾನಕ್ಕೆ ಅಭಯದಾನ ಅಂತಲೇ ಹೆಸರು. ಅದು ಪ್ರಸಂಗ ಇಲ್ಲದೆ ಹೋದಾಗ ಬೇರೆ ದಾನ ತಗೋಬೇಕೆ ಹೊರತು ಫಸ್ಟ್ ಯಾವುದು ಕೊಡಬೇಕೋ ಅಭಯದಾನಕ್ಕೆ ಕೊಡಬೇಕು. ಪಾದಕ್ಕೆ ಗ್ರಾಹ್ಯತ್ವಾದಿತಿ ತದಿದಂ ಅಭಿಸಂಧಾಯಾಹ ದಂಡನ್ಯಾಸ ಪರಂ ದಾನಮಿತಿ. ಭಯ ಆಗೋದು ದಂಡದಿಂದ, ಭಯ ಆಗೋದು ದಂಡದಿಂದ. ದಂಡ ಮಾಡಿದ್ರೆ ಏನಾಗುತ್ತಾಗ ಅದು ಅಭಯನೇ. ಅನೇನ ಸನ್ಯಾಸ ಗ್ರಹಣ ಸಮಯೇ ಭೂತೇಭ್ಯೋ ಅಭಯದಾನಂ ಯೋಗಾನುಶಾಸನೇಷು ಪ್ರತಿಪಾದಿತಮಪ್ಯಸ್ತಿ ಇತಿ ಸೂಚಯತಿ ಇತಿ. ಅದಕ್ಕೇನು ಸನ್ಯಾಸ ತಗೋಬೇಕಾದ್ರೆ ಆಚಾರ್ಯ ತತ್ವ ಯತಿ ಪ್ರಣವ ಕಲ್ಪದ ಶುರು ಮಾಡೋದೇ ಅದರಿಂದ. ಸರ್ವೇಷಾಂ ಅಭಯಂ ದತ್ವ ವಿರಕ್ತ ಪ್ರವ್ರಜೆ ಧರಿಂ ಅಂತ ಹೇಳಿದ್ದಾರೆ. ಎಲ್ಲರಿಗೂ ಅಭಯವನ್ನು ಕೊಡಬೇಕು. ಅಭಯ ಅಂದ್ರೆ ಏನು? ಬಿಟ್ಟು ಮನೆ ಬಿಟ್ಟು ಹೋಗ್ತೀರಿ ನೀವೀಗ, ಮುಂದೆ ನಮ್ಗೆ ಗತಿ ಏನು ಅಂತ ಕೇಳ್ತಾರೆ. ಭಯ ಆಯ್ತು, ಈಗ ಅದಕ್ಕೆಲ್ಲ ವ್ಯವಸ್ಥೆ ಮಾಡಬೇಕು. ತಂದೆ ತಾದನೇ ಮಧ್ಯೆ ಬಿಟ್ರೆ ಕೇಳಿತ್ತು, ನಾವು ವಯಸ್ಸಾಗಿದೆ, ಬೇರೆ ಯಾರು ಕಾಪಾಡೋರಿಲ್ಲ, ಇರೋ ಒಬ್ಬ ಮಗ ಸನ್ಯಾಸ ತೊಗೊಂಡು ಏನು ಮಾಡೋದು ಅಂತ ಕೇಳಿದಾಗ, ಆ ಸನ್ಯಾಸಕ್ಕೆ ಅದು ಎಕ್ಸೆಂಪ್ಷನ್ ಇದೆ, ಆದರೂ ಆ ಸನ್ಯಾಸ ಏನು ಮಾಡ್ತೇನೆ, ನಿಮಗೆ ಅಭಯ ಕೊಟ್ಟೆ ಹೋಗ್ತೇನೆ ಅಂತ ಹೇಳಿ ಇನ್ನೊಬ್ಬ ಮಗು ಹುಟ್ಟೋವರೆಗೂ ಕಾಯ್ತೇನೆ ಅಂತೇಳಿ ಆಮೇಲೆ ಕಾದು ಅದು ತೋರಿಸ್ತಾ ಇದ್ದಾರೆ. ಅದಕ್ಕೋಸ್ಕರ ರಕ್ಷಣೆ ಯಾವುದೇ ಒಂದು ಪ್ರಸಂಗ ಬಂದ ಕಾಲಕ್ಕೆ ಆಫೀಸರ್ ಹೋಗ್ಬೇಕಾದ್ರೂ ಜೀನ್ಸ್ ಚಾರ್ಜ್ ಕೊಟ್ಟು ಹೋಗ್ಬೇಕು ಅವನು. ಅದೇ ರೀತಿ ಅಭಯ ಹಾಗೆ ಹೋಗಾಗಿಲ್ಲ. ಯಾವುದೇ ಒಂದು ಕೆಲಸ ಒಪ್ಪಿಸಿದಾಗ ಯಾವುದೇ ಕಾರಣಕ್ಕೆ ಮಾಡೋಕ್ಕಾಗಲ್ಲ, ಏನು ಮಾಡಬೇಕು ಅದನ್ನು ಇನ್ನೊಬ್ಬರಿಗೆ ಒಪ್ಪಿಸಿ ಕೆಲಸ ಆಯಿತು ಅಂತ ಹೇಳಬೇಕೆ ಹೊರತು ಇವಾಗ ನಾ ಏನೋ ಬಂತು ಹೊರಟೋದೆ ಅಂತ ಹೇಳಿದ್ರೆ ಆನ್ಸರ್ ಅಲ್ಲ. ಅದಕ್ಕಾಗಿ ಅಭಯಪ್ರದಾನ ಅಂಬೋದು ಸನ್ಯಾಸಿಗಳಿಗೂ ಹಿತವಾಗಿರಬೇಕಾದ್ರೆ ಉಳಿದವರಿಗೇನು? ಗೀತಾ ಭಾಷೆಯಲ್ಲಿ ಆಚಾರ್ಯ ಬರೀತಾರೆ ಅಲ್ಲ, ಎಲ್ಲರೂ ದಾನ ಮಾಡಬೇಕು ದಾನ ಮಾಡಬೇಕು ಅಂತೀರಿ, ಸನ್ಯಾಸಿಗಳು ಏನು ದಾನ ಮಾಡ್ತಾರೆ? ಯಾಕೆ ಸನ್ಯಾಸಿಗಳು ದಾನ ಮಾಡಾಗಿಲ್ಲ? ಅವ್ರು ಏನೇ ಇಲ್ಲ, ಏನು ಇದ್ರೆ ತಾನೇ ದಾನ ಮಾಡೋದು. ಅದನ್ನು ದಾನ ಮಾಡೋಕ್ಕೆ ಮತ್ತೆ ಏನು ಮಾಡಬೇಕಂದ್ರೆ ಅದಕ್ಕೆ ವಿದ್ಯಾದಾನ ಮಾಡಿ ಅಭಯದಾನ ಮಾಡಿ ಅಂತ ಹೇಳ್ತಾರೆ. ಅಭಯದಾನ ವಿದ್ಯಾದಾನ ಅವೆರಡನ್ನು ತಮ್ಮ ಅವರು ಅತಿಶ್ರೇಷ್ಠ ಮಾಡೋಕ್ಕೆ ಚಾನ್ಸ್ ಇರೋದು ಅವೆರಡಕ್ಕೆ. ಅದನ್ನು ಆಚಾರ ಸ್ಪಷ್ಟ ಬರೆದಿರೋದ್ರಿಂದ ಅಭಯದಾನಕ್ಕೆ ಬಹಳ ಮಹತ್ವ ಇದೆ. ಅನೇನ ಸನ್ಯಾಸ ಗ್ರಹಣ ಸಮಯೇ ಭೂತೇಭ್ಯೋ ಅಭಯದಾನಂ ಯೋಗಾನುಶಾಸನೇಶು ಪ್ರತಿಪಾದಿತಮಪ್ಯಸ್ತೀತಿ ಸೂಚಯತಿ ಇತಿ. ಇಷ್ಟಂ ಧನದಾನಂ ನ ಸಂಗೃಹಣ್ಯ ಸಂಗೃಹಿತಮಿತೇ ತಸ್ಯ ಸಂತೋಷ ವಿಚಾರ ಅವಸರೇ ಮಕ್ಷಬಾಣತ್ವ. ಧನದಾನಾದಿಗಳನ್ನೆಲ್ಲ ಈ ದಾನದಲ್ಲಿ ಸೇರಿಸ್ತೇನೆ. ಸಂತೋಷಂ ಜನಯೇತ್ ಪ್ರಾಜ್ಞಾ, ಸಂತೋಷ ಉಂಟು ಮಾಡೋದೇನದು ಅದು ದಾನ. ಆದರೆ ಅಭಯದಾನ ಅಂಬೋದು ಟ್ರೂ ಸೆನ್ಸ್, ಟ್ರೂಯೆಸ್ಟ್ ಸೆನ್ಸ್ನಲ್ಲಿ ದಾನ ಅಂತ ಹೇಳಿದರು. ನಾನು ಇತ್ತಮೇವ ಅಭಯಪದಂ ನಿಯಮೇಷ್ಟೋಪಿ ಪಠ್ಯತೆ ತತ್ ಕಿಮರ್ಥಂ ನಚೋಕ್ತಾರ್ಥ ನಚ ಉಕ್ತಾರ್ಥಂ ಪುನರುಕ್ತೇ ನಾಪಿ ಅನ್ಯಾರ್ಥಂ ತಸ್ಯ ಅಭಾವ. ಭಾವೇವ ಸರ್ವತೋ ಮನಸೋ ಅಸಂಗಮಿತ್ಯನೇನ ವೈರಾಗ್ಯಾತ್ಮ ವಿಮರ್ಶನಯೋರಿವ ವಾಕ್ ಪಠಿತೇನೈವ ಗ್ರಹಣ ಸಂಭವಾತ್ ನಚ ಪೂರ್ವತ್ರ ಸೇವಾಪದಶ್ಚೈವ ಇಜ್ಜಾಪದಶ್ಚೈವ ಚ ದ್ವಿವಾರಂ ಪಠಿತಶ್ಯಾಪಿ ಅರ್ಥಾಂತರ ವಿವಕ್ಷಾ ಕಿಂ ನ ಸ್ಯಾದಿತಿ ಯುಕ್ತಂ ವೈಷಮ್ಯಾತ್ ನಹಿ ಅತ್ರೇವ ತತ್ರ ನಿರ್ವಿಶೇಷದಂ ಪದಂ ದ್ವಿವಾರಂ ಪಠಿತಮಸ್ತಿ ಕಿಂತು ಸಮದೃಕ್ ಸೇವಾ ಇತಿ. ಅದು ಪ್ರಶ್ನೆ ಹಾಕ್ಕೊಂಡು ಈ ಇತ್ತಂ ಭಾವ ಇತ್ತಮೇವ ಅಭಯಪ್ರದಂ ನಿಯಮೇಷ್ಟು ವಿಪಠ್ಯತೆ, ನಿಯಮದಲ್ಲೂ ಅಭಯ ಅಂತ ಸೇರಿಸಿಬಿಟ್ಟಿದ್ದಾರೆ. ತತ್ ಕಿಮರ್ಥಂ, ಯಮ ನಿಯಮಗಳಲ್ಲೇ ಎಷ್ಟೇ ಎಷ್ಟೊಂದು ಸೇರಿಸ್ತಾ ಇದ್ದಾರೆ, ಪ್ರತ್ಯೇಕ ಹೇಳ್ತಾ ಇದ್ದಾರೆ ಇಲ್ಲಿ, ಅಲ್ಲಿ ಸೇರಿಸಿದ್ದಾರೆ ಅದಕ್ಕೆ, ಅದು ಪ್ರಶ್ನೆ. ಅದಕ್ಕೆ ನಾಪಿ ಅನ್ಯಾರ್ಥಂ ತಸ್ಯ ಅಭಾವ, ಭಾವೇವ ಸರ್ವತೋ ಮನಸ್ಸು ಅಸಂಗಮಿತ್ಯನೇನ ವೈರಾಗ್ಯಾತ್ಮ ವಿಮರ್ಶನೆಯೋರಿವ ಪ್ರಾಕ್ ಪಠಿತೇನೈವ ಗ್ರಹಣ ಸಂಭವ. ವೈರಾಗ್ಯ ಆತ್ಮವಿಮರ್ಶನಗಳು ಹಿಂದೆ ಹೇಳಿದಂಥದ್ರಲ್ಲಿ ಹೇಗೆ ಸೇರುತ್ತೋ ಇದು ಹೇಗೆ ಸೇರಬಹುದಲ್ಲ. ನಚ ಪೂರ್ವತ್ರ ಸೇವಾಪದಶ್ಚೈವ ಇಜ್ಜಾಪದಶ್ಚೈವ ಚ ದ್ವಿವಾರಂ ಪಠಿತಶ್ಚಾಪಿ ಅರ್ಥಾಂತರ ವಿವಕ್ಷಾ ಕಿಂನ ಸ್ಯಾದಿತಿ ಯುಕ್ತಂ. ಸೇವಾ ಅಂತ ಒಂದು ಪದ, ಇಜ್ಜಾ ಅಂತ ಒಂದು ಪದ. ಸೇವಾ ಅಂದರೆ ಸೇವಾ, ಇಜ್ಜಾ ಅಂದರೆ ಪೂಜೆ. ಸೇವೆ ಪೂಜೆಯಲ್ಲಿ ಸೇವೆಯನ್ನು ಸೇರ್ಕೊಂಡು ಬಿಡುತ್ತೆ. ಎಲ್ಲಸರ್ ಹೇಳಿದಾಗಾಯ್ತು ಅಂತ ಹೇಳಿದ್ರೆ ಪುನರುಕ್ತಿ ಆಗುತ್ತಲ್ಲ ಅಂತ ಕೇಳಿದರೆ ಆಕೆಯ ಸಿದ್ಧ ಆಗಲ್ಲ. ಇದು ವೈಷಮ್ಯ, ಸಾಮ್ಯ ವೈಷಮ್ಯ, ಸಿಮಿಲರ್ ಕೇಸ್ ಆದರೆ ಸಾಮ್ಯ, ಡಿಫರೆಂಟ್ ಕೇಸ್ ಆದರೆ ವೈಷಮ್ಯ. ವೈಷಮ್ಯ ಅಂದರೆ ಈ ವೈಷಮ್ಯ ಅಲ್ಲ, ವೈಷಮ್ಯ ಸಾಧಿಸ್ತಾರೆ ಅಂಥ ವೈಷಮ್ಯ ಅಲ್ಲ ಇದು. ಸಮ ವಿಷಮ, ಸಿಮಿಲರ್ ಡಿಸಿಮಿಲರ್. ನಹಿ ಅತ್ರೇವ ತತ್ರ ನಿರ್ವಿಶೇಷದ ಪದಂ ದ್ವಿವಾರಂ ಪಠಿತಮಸ್ತಿ ಕಿಂತು ಸಮದೃಕ್ ಸೇವಾ ಇತಿ. ಅದು ಪೂಜೆ ಬೇರೆ, ಸಮದೃಕ್ ಸೇವಾ ಬೇರೆ. ಅಸ್ಯ ವಿಷ್ಣೋಃ ಸೇವೇತಿ ಚ ತಥಾ ವಿಷ್ಣೋರಿಜ್ಜೇತಿ ಚ ವಿಶೇಷಿತಮೇವೇತಿ ತತ್ರ ಶಂಕಾಯ ಎವ ಅನುದಯ. ಅಲ್ಲಿ ಸೇವಾ ಮತ್ತು ಇಜ್ಜಾ ಅಂದರೆ ಜಾಸ್ತಿ ಡಿಫ್ರೆಂಟ್ ಆಗೋದಿಲ್ಲ ಅಂದರೆ, ಇಜ್ಜಾ ಅನ್ನೋದು ಪೂಜೆಗೆ ಲಿಮಿಟ್ ಆಗೋದು, ಸೇವಾ ಅಂದರೆ ಎಲ್ಲ ಕೆಲಸಗಳಿಗೂ ಸೇವೆ ಆಗೋದು. ಆದ್ದರಿಂದ ಅದೇನಾಗೋದಿಲ್ಲ, ಪುನರುಕ್ತಿ ಆಗೋದಿಲ್ಲ. ಯದ್ಯಪಿ ಪುನರಿಜ್ಜಾ ಇತಿ ನ ವಿಶೇಷಿತಂ ತಥಾಪಿ ವಿಷ್ಣು ದೃಷ್ಟಾಂತೇನ ಭಕ್ತ ಸೇವೇತಿವತ್. ಮತ್ತೆ ಪೂಜೆ ಅಂತ ಹೇಳದೆ ಹೋದರೂ ಕೂಡ ವಿಷ್ಣು ಸೇವೆ ಪ್ರಧಾನ, ಭಕ್ತ ಸೇವೆಯೂ ಸೇರ್ಕೊಂಡ್ಬಿಡುತ್ತೆ ಅದರೊಳಗೆ. ಭಕ್ತ ಸೇವೆ ಇತಿವತ್ತು ಭಕ್ತ ಪೂಜಾ ಇತಿ ಅರ್ಥಾಂತರ ವಿವಕ್ಷ ಪ್ರಯೋಗ ಸಂಭವಾದಿತಿ. ಅದಕ್ಕೆ ಟೀಕಾರಾಯರ ಸೇವೆ, ರಾಯರ ಸೇವೆ ಅಂತ ಹೇಳಬೇಕಾದ್ರೆ ದೇವರ ಸೇವೆ ಹೇಗೋ ಭಕ್ತರ ಸೇವೆ ಕೂಡ ವಿಹಿತನೆ. ತಥೋ ದುರ್ಘಟಮಿತಮಿತಿ ಚೇನ್ಮೈವಂ. ಅದರಿಂದ ಇಲ್ಲೇನ ಕುಡಿಸ್ತೀರಿ ಅಂತ ಪ್ರಶ್ನೆ ಮಾಡಿದರೆ ಹಾಗಲ್ಲ, ಅರ್ಥಾಂತರ ವಿವಕ್ಷೆಯವ ತತ್ಪ್ರಯೋಗಾತ್. ಯಾವುದೇ ಒಂದು ಪದ ನೆನ್ಪಿಟ್ಕೊಂಡಿರ್ಬೇಕು, ಒಂದು ಒಂದೇ ರೀತಿ ಕಾಣುತ್ತೆ ಅಥವಾ ರಿಪಿಟೇಷನ್ ಕಂಡಕ್ಕೆ ಕಾಣುತ್ತೆ, ಆದ ರಿಪಿಟೇಷನ್ ಅಲ್ಲ ಅದು. ಅದಕ್ಕೆ ಅರ್ಥಾಂತರ ವಿವಕ್ಷೆಯವ ತತ್ಪ್ರಯೋಗಾತ್, ಒಂದು ಬೇರೆ ಅರ್ಥವರ್ಥದಲ್ಲಿ ಇಟ್ಕೊಂಡು ಹೇಳಿದಾಗ ರಿಪಿಟೇಷನ್ ಆಗೋದಿಲ್ಲ. ನಚ ಪುನಃ ಪಾಠ ವೈಯರ್ಥ್ಯಂ ವೈಷಮ್ಯಾತ್. ಮತ್ತೆ ಪುನಃ ಪಾಠ ಯಾತಕ್ಕೆ ಮಾಡಿದ್ರೆ ಅರ್ಥಾಂತರ ಇದ್ದರೆ ಅಂತ ಕೇಳಿದರೆ ವ್ಯತ್ಯಾಸ ಇದೆ. ಹೇಳಿದಾಗ ಒಂದು ಪ್ರಯೋಜನ ಬರುತ್ತೆ, ಹೇಳದೆ ಹೋದಾಗ ಅದು ಬರೋದಿಲ್ಲ. ಅದಕ್ಕೋಸ್ಕರನೇ ರಿಪಿಟೇಷನ್ ಕಂಡಂತೆ ಕಂಡರೂ ಹೇಳ್ತಾರೆ, ಬೇರೆ ಅರ್ಥ ಮನಸ್ಸಲ್ಲಿ ಇಟ್ಕೊಂಡಿರ್ತಾರೆ. ತತ್ರ ಹಿ ಸರ್ವತೋ ಮನಸ್ಸೋ ಅಸಂಗೇನ ತದ್ರೂಪೇಣ ವೈರಾಗ್ಯೇಣ ವಿನ ಆತ್ಮವಿಮರ್ಶ ಅಯೋಗೇನ ಕಾರಣಪದೇನ ಉಭಯಗ್ರಹಣಂ ಅಸಂಗ ಪದೋದಿತ ಪದೋದಿತಂ ಮತ್ತೆ ಉಭಯೋರಪ್ಯಸ್ತಿ ಇತಿ ಸೂಚನಾರ್ಥಂ. ಅಲ್ಲೇನಾಗಿದೆ, ಸರ್ವತೋ ಮನಸ್ಸೋ ಅಸಂಗಮ ಅಂತ ಮೊದಲು ಹೇಳಿದ್ರು, ಆರಂಭದಲ್ಲೇ ಹೇಳಿದ್ರು. ತದ್ರೂಪೇಣ ವೈರಾಗ್ಯೇಣ ವಿನ, ಅದು ವೈರಾಗ್ಯ ಬೇಕದಕ್ಕೆ. ವೈರಾಗ್ಯಕ್ಕೆ ಆತ್ಮವಿಮರ್ಶೆ ಅನ್ನೋದು ಬೇಕು. ಆತ್ಮವಿಮರ್ಶನೆ ಇಲ್ಲದೆ ಹೋದರೆ ವೈರಾಗ್ಯ ಬರೋದಿಲ್ಲ. ವೈರಾಗ್ಯ ಬರದೆ ಹೋದರೆ ಅಸಂಗ ಬರೋದಿಲ್ಲ. ಕಾರಣಪದೇನ ಉಭಯಗ್ರಹಣಂ ಅಸಂಗ ಪದ ಉದಿತ ಉದಿತಂ. ಅಲ್ಲಿ ಮುಂದೇನಾಯಿತು, ಪ್ರಿಂಟ್ ಆಗಿದೆ, ಪದೋದಿತಂ. ಅದು ಹೀಗೆ ಮಾಡಬೇಕು, ಪದೋದಿತ ಯಮತ್ವಂ ಉಭಯೋರಪ್ಪೇಸ್ತಿ ಇದು ಸೂಚನಾರ್ಥ. ಹೇಳಲ್ಪಟ್ಟ ಯಮತ್ವ, ಯಮ ನಿಯಮಗಳಲ್ಲಿ ಯಮತ್ವ ಬಂದಿದೆ. ನಚಾತ್ರ ದಾನಪದೋದಿತ ನಿಯಮತ್ವಂ ಉಭಯೋರಸ್ತಿ, ದಾನಪದದಲ್ಲಿ ಬಂದಿರತಕ್ಕಂಥ ನಿಯಮ ಎರಡಕ್ಕೂ ಇಲ್ಲ. ಏನ ತೂಚನಾಯ ದಾನಪದೇನ ಉಭಯಗ್ರಹಣಂ ಯುಜ್ಜೇತ ನಚ ಏವಮಸ್ತಿ ಏಕಶ್ಚ ಯಮೇಷು ದ್ವಿತೀಯಶ್ಚ ರಿಮೇಷು ಪ್ರವೇಶ ಈ ಅಂಶು ವಿಶೇಷ. ಯತ್ ಪ್ರಥಮಸ್ಯ ಅಭಯತ್ವೇನೈವ ನತು ದಾನಕರ್ಮತೆಯ ನಿವೇಶ. ಮೊದಲು ಹೇಳಿದ ಅಭಯದಾನವನ್ನು ಪ್ರತ್ಯೇಕವಾಗಿ ಮಾಡಿ ಸಾಮಾನ್ಯ ದಾನ ಅದಕ್ಕೆ ಬೇರೆ ಮಾಡಿಬಿಡು. ಸೊ ದಾನ ಸಾಮಾನ್ಯವಾಗಿ ದಾನ ಅಂದರೆ ಧನದಾನ ದ್ರವ್ಯದಾನ ಅಂತಲೇ ಅರ್ಥ. ಅದು ಬಹಳ ಮುಖ್ಯವಾದ ದಾನ ಅಭಯದಾನನೇ. ಅದೇ ರೀತಿ ಸಾಮಾನ್ಯವಾಗಿ ಯಾವುದೋ ಒಂದು ಸಂಪತ್ತು ಅಂದರೆ ಲೌಕಿಕ ಸಂಪತ್ತು ಅಂತಲೇ ಅರ್ಥ. ಶಾಸ್ತ್ರ ಪ್ರಕಾರ ವಿದ್ಯಾ ಸಂಪತ್ತು, ಜ್ಞಾನ ಸಂಪತ್ತು ಅನ್ನೋದು ವಿಶೇಷ. ಹೇಗೆ ಸಾಮಾನ್ಯರಿಗೆ ಸಂಪತ್ತು ಅಂದರೆ ಸಾಮಾನ್ಯ ಸಂಪತ್ತು, ಯೋಗ್ಯರಿಗೆ ಸಂಪತ್ತು ಅಂದರೆ ವಿದ್ಯಾ ಸಂಪತ್ತು. ಅದೇ ರೀತಿ ಸಾಮಾನ್ಯರಿಗೆ ದಾನ ಅಂದರೆ ದ್ರವ್ಯದಾನ, ವಿಶೇಷರಿಗೆ ದಾನ ಅಂದರೆ ಅಭಯದಾನನೇ ದಾನ. ಯಾಮಸ್ಸು ವಿಶೇಷ ಯತ್ ಪ್ರಥಮಸ್ಯ ಅಭಯತ್ವೇನೈವ ನತು ದಾನಕರ್ಮತೆಯ ನಿವೇಶ, ದ್ವಿತೀಯಶ್ಯದು ದಾನಕರ್ಮತ್ವೇನೈವೇತಿ. ಎರಡನೇ ದಾನಕ್ಕೆ ದಾನಕರ್ಮ ಅಂತ ಅಷ್ಟೇ ಹೆಸರು. ಅಭಯಕ್ಕೆ ಮಾತ್ರ ವಿಶೇಷವಾಗಿ ಅಭಯ ವಿಶೇಷವಾದ ದಾನ ಅಂತ ಹೆಸರು. ತತಃ ಹಿಂದೆ ಬಂತಲ್ಲ, ಬ್ರಾಹ್ಮಣ ಪರಿವರಾಜಕ ನ್ಯಾಯ ಅಂತ ಕರೀತಾರೆ. ಸ್ವಾಮಿಗಳು ಬಂದಿದ್ದರು, ಬ್ರಾಹ್ಮಣರು ಬಂದಿದ್ದರು ಅಂತ ಕೇಳಿದರೆ ಸ್ವಾಮಿಗಳು ಏನೋ ಮೂಲತಃ ಅವರು ಕೂಡ ಏನೋ ಬ್ರಾಹ್ಮಣರೇ, ಮತ್ತು ಸ್ವಾಮಿಗಳು ಬಂದರು ಬ್ರಾಹ್ಮಣ ಬಂದು ಯಾತಕ್ಕೆ ಕರೀತಾರೆ ಅಂತ ಕೇಳಿದರೆ ಎರಡು ಒಂದೇ ರೀತಿ ಸ್ವಲ್ಪ ವ್ಯತ್ಯಾಸ ಇದೆ. ಅವು ಈ ಗುಂಪಿನಿಂದ ಬೇರೆ ಆಗ್ತಾರೋ ಗೊತ್ತಾಯ್ತಾ. ಸ್ಟಾಫ್ ಪ್ರಿನ್ಸಿಪಾಲ್ ಮತ್ತು ಸ್ಟಾಫ್ ಅಂತ ಕರೆದ್ರೆ ಸೇರಿದ್ರು ಕೂಡ ಹೆಡ್ ಆತ. ಅದೇ ರೀತಿ ಪ್ರಧಾನ ವ್ಯಕ್ತಿಗಳು ಹೇಳೋದಕ್ಕೋಸ್ಕರವಾಗಿ ಒಂದೇ ಗುಂಪಿಗೆ ಸೇರಿದ್ರು ಕೂಡ ಹೇಳೋ ಪದ್ಧತಿ ಉಂಟು. ಅದೇ ರೀತಿಯೇ ಅಭಯ ಅನ್ನೋದು ದಾನದಲ್ಲಿ ಸೇರುತ್ತೆ, ಪ್ಲಸ್ ಪ್ರತ್ಯೇಕ ಕೂಡ ಕಂಡ ಕಾಣುತ್ತೆ. ಅಭಯದಾನ, ಅಭಯ ಪ್ಲಸ್ ದಾನ, ಅಭಯದಾನ ಎರಡೂ ಆಗಬಹುದು. ತಥಾ ಯಮವಿಶೇಷತ್ವೇನವ ನಿಯಮವಿಶೇಷತ್ವೇನವ ದಾನಕರ್ಮತ್ವೇನ ಏಕೇನ ಪದೇನ, ಅದಕ್ಕೆ ಯಮವಿಷಯದಲ್ಲಿ ಬೇಕಾದರೂ ಸೇರಿಸ್ಬೋದು, ನಿಯಮದಲ್ಲಿ ಬೇಕಾದರೂ ಸೇರಿಸ್ಬೋದು, ದಾನಕರ್ಮದಲ್ಲಿ ಬೇಕಾದರೂ ಸೇರಿಸ್ಬೋದು. ಅದಕ್ಕೆ ಎಲ್ಲ ಗ್ರಹಣ ಮಾಡೋದಕ್ಕೋಸ್ಕರ ಪುನಃಪಾಠೋ ಯುಕ್ತ ಏವೇತಿ ಮತ್ತೆ ಹೇಳಿದ್ದು ಸರಿಯಾಯಿತು ಅಂತ ಹೇಳಿದರು. ನಾನು ಏಕಸ್ಯ ದಾನಕರ್ಮಭೂತಸ್ಯ ಅಭಯಸ್ಯ ಯೋಗಾನುಶಾಸನ ಉದಿತ ಅಭಯದಾನ ಸಮಾನ ಯೋಗಕ್ಷೇಮತೆಯ ಅನ್ಯತ್ರ ದಾನಪದೋಚಿತ ನಿಯಮ ವಿಶೇಷತೆಯ ಚ ಅತ್ರ ಗ್ರಹಣ ಅವಶ್ಯಂ ಭಾವೇಪಿ ದ್ವಿತೀಯಸ್ಯ ಅನ್ಯತ್ರ ಯಮೇಷು ಅಪರಿಪಠಿತತೆಯ ಅತ್ರ ಯಮೇಷ್ವೇವ ಗ್ರಹಣೇ ಕಿಂ ನಿಮಿತ್ತಮಿತಿ ಚೇತ್ ಮಾತು ಅರಿಷ್ಠಾಃ ತದು ಏತದುಭಯಂ ಭಾಗವತ ಧರ್ಮೇಷು ಉಭಯತ್ರಾಪಿ ನ ದೃಶ್ಯತೆ ಅತೋತ್ರ ಪರಿಗಣನಂ ಉಭಯಶ್ಚಾಪಿ ವ್ಯರ್ಥಮೇವ ಇತ್ಯತ ಉಭಯಮಪಿ ತತ್ರ ಪರಿಗೃಹೀತಂ ಅಥೋ ನೋಕ್ತದೋಷ ಇತ್ಯಾಶಯೇನಾಃ ಶಮದಮಮಪಿ ಶಿಕ್ಷೇದಿತಿ. ನಾನು ಏಕಸ್ಯ ದಾನಕರ್ಮಭೂತಸ್ಯ ಅಭಯಸ್ಯ ಯೋಗಾನುಶಾಸನ ಉದಿತ ಅಭಯದಾನ ಸಮಾನ ಯೋಗಕ್ಷೇಮಸ್ಯ ಕ್ಷೇಮತೆಯ ಅನ್ಯತ್ರ ದಾನಪದೋದಿತ ನಿಯಮ ವಿಶೇಷತೆಯ ಒಂದು ಕಡೆ ದಾನ ಅಂತ ಕರೆದಾಗ ಯೋಗಶಾಸನದ ಯೋಗಾನುಶಾಸನದಲ್ಲಿ ಬಂದಂತಹ ಅಭಯದಾನವಾಯಿತು, ಇನ್ನೊಂದು ಕಡೆಗೆ ಸಾಮಾನ್ಯ ದಾನದಲ್ಲೂ ಸೇರಿತು. ಅತ್ರ ಗ್ರಹಣ ಅವಶ್ಯಂ ಭಾವೇಪಿ ದ್ವಿತೀಯಸ್ಯ ಅನ್ಯತ್ರ ಯಮೇಷು ಅಪರಿಪಠಿತತೆಯ ಅತ್ರ ಯಮೇಷ್ವೇವ ಗ್ರಹಣೇ ಕಿಂ ನಿಮಿತ್ತಮಿತಿ ಚೇತ್ ಮಾತು ಅರಿಷ್ಠಾಃ. ಶಂಕೆ ಮಾಡಬೇಕಾಗಿಲ್ಲ. ನಾನು ಏತದುಭಯಂ ಭಾಗವತ ಧರ್ಮೇಶು ಉಭಯತ್ರಾಪಿ ನ ದೃಶ್ಯತೆ ಅಥೋ ಅತ್ರ ಪರಿಗಣನ ಉಭಯಶ್ಚಾಪಿ ವ್ಯರ್ಥಮೇವ ಇತ್ಯತ. ಸಾಮಾನ್ಯವಾಗಿ ಅಭಯದಾನ ಇತ್ಯಾದಿ ಪ್ರತ್ಯೇಕ ಹೇಳದೆ ಬರೀ ದಾನ ಶಬ್ದದಲ್ಲಿ ಹೇಳಿಬಿಡ್ತಾರೆ, ಯಾತಕ್ಕೆ ಅಂತ ಕೇಳಿದರೆ ಉಭಯಮಿ ತತ್ರ ಪರಿಗೃಹೀತಂ ಅಥೋ ನೋಕ್ತದೋಷ ಇತ್ಯಾಶಯೇನಾಃ ಶಮದಮೋಪಿ ಶಿಕ್ಷೇಯಿ. ಅದಕ್ಕೆ ಹೇಳ್ತಾರೆ ಶಮದಮೋಪಿ ಶಿಕ್ಷೇತ್ ಅನ್ನೋ ಪದದಿಂದ ಅದನ್ನೆಲ್ಲ ಸೇರಿಸಿದರು. ಶಮನು ತಿಳ್ಕೊಳ್ಬೇಕು, ದವನು ತಿಳ್ಕೊಳ್ಬೇಕು. ಶಮ ಅಂದರೆ ದೇವರಲ್ಲಿ ಮನಸ್ಸಾಕೋದು, ದಮ ಅಂದರೆ ಇಂದ್ರಿಯಗಳನ್ನು ನಿಗ್ರಹ ಮಾಡೋದು. ನಾನು ಕಥಂ ಶಮದಮ ಪದಾಭ್ಯಾಂ ಯಮನಿಯಮ ಅಂತರ್ಗತ ಸಿಯೋ ಉಭಯೋ ಪರಿಗ್ರಹ ಶಾಂತಿ ಸಂಯಮಶ್ಚೇತಿ ಪದಾರ್ಥೋ. ಶಮ ಅಂದರೆ ಶಾಂತಿ, ದಮ ಅಂದರೆ ಸಂಯಮ ಇತಿ ಪದಾರ್ಥೋ. ಶಮದ ಪದದ ಅರ್ಥ ಅದು, ದಮದ ಪದದ ಅರ್ಥ ಇದು. ತತ್ರ ಕಸ್ಯ ಶಾಂತಿ ಕಸ್ಯ ವಾ ಸಂಯಮ ಇತಿ ನ ಜ್ಞಾಯತೆ. ಸುಮ್ಮನೆ ಶಾಂತಿ ಅಂದರೆ ಯಾವುದಕ್ಕೆ ಶಾಂತಿ ಎಂದು ಗೊತ್ತಾಗಲ್ಲ, ಬರೀ ಸಂಯಮ ಅಂದರೆ ಯಾವುದ್ರ ಸಂಯಮ ಅಂತ ಗೊತ್ತಾಗೋದಿಲ್ಲ. ಅದಕ್ಕಾಗಿ ಹೇಳ್ತಾರೆ ಇತ್ಯಥೋ ಯಥಾವದ್ ವ್ಯಾಜಷ್ಟೆ, ಅದಕ್ಕೆ ಅರ್ಥ ಹೇಳ್ತಾರೆ ಶಮೋ ಮನ್ನಿಷ್ಠತಾ ಬುದ್ಧೇ ತಮ ಇಂದ್ರಿಯ ಸಂಯಮ ಇತಿ. ಶಮ ಅಂದರೆ ಮನಿಷ್ಠತ, ಕೃಷ್ಣ ಉದ್ಧವನಿಗೆ ಹೇಳೋ ಮಾತಿದು. ಅದಕ್ಕೆ ಮನಿಷ್ಠತ, ದೇವರಲ್ಲಿ ನಿಷ್ಠೆ ಆಗೋದಕ್ಕೆ ಶಮ ಅಂತ ಕರೀತಾರೆ. ದಮಃ ಇಂದ್ರಿಯ ಸಂಯಮ, ಇಂದ್ರಿಯ ನಿಗ್ರಹ, ಇಂದ್ರಿಯ ನಿಗ್ರಹ ಮಾಡೋದಕ್ಕೆ ದಮ ಅಂತ ಕರೀತಾರೆ. ಆದ್ದರಿಂದ ಶಮ ದಮ, ತತ್ರ ಶಮ ಪದಾರ್ಥ ಕಥನಂ ನಿಷ್ಠೇತಿ, ಶಮ ಪದಾರ್ಥಕ್ಕರ್ಥ ಮನ್ನಿಷ್ಠ ಅಂಬದೇ ಶಮ ಪದಾರ್ಥಕ್ಕರ್ಥ. ಯೋಗ್ಯತೆಯ ಮಯೀತಿ ಲಭ್ಯತೆ, ಯೋಗ್ಯತೆಯ ಮಯೀತಿ ಲಭ್ಯತೆ, ನಿಷ್ಠೆ ಇರಬೇಕು ಅಂತ ಹೇಳೋರು ನಿಷ್ಠೆ ಇರಬೇಕು ಅಂದ್ರೆ ಏನರ್ಥ, ತನ್ನಲ್ಲಿ ನಿಷ್ಠೆ ಇರಬೇಕು ಅಂತ ಅರ್ಥ. ತಮ್ಮ ನಿಷ್ಠೆಯಿಂದ ಕೆಲಸ ಮಾಡಬೇಕು ಅಂತ ಆಫೀಸ್ ಗೊತ್ತ ತಕ್ಷಣ ಯಾರಲ್ಲಿ ನಿಷ್ಠೆ ಇರಬೇಕು, ಆಫೀಸಿಗೆ ನಿಷ್ಠೆ ಇರಬೇಕು, ಕೆಲಸಕ್ಕೆ ನಿಷ್ಠೆ ಇರಬೇಕು. ಯಾರೋ ನಿಷ್ಠೆ ಇಟ್ಕೊಂಡು ಕೆಲಸ ಮಾಡಿದ್ರಲ್ಲ, ನಿಷ್ಠೆ ಅಂತ ಅಷ್ಟೇ ಹೇಳಿಬಿಡ್ತಾರೆ ಹೊರತು ಯಾವುದಕ್ಕೆ ಎಂಬುದು ಅಂಡರ್ಸ್ಟುಡ್ ಹೇಳಿ ಯಾರು ಹೇಳ್ತಾರೋ ಅವ್ರಿಗೆ ಸಂಬಂಧಪಟ್ಟಂಥ ನಿಷ್ಠೆ ಅಂತ ಅರ್ಥ. ನಾನು ಅಸ್ತೇವಂ ಬುದ್ಧೇರ್ ಇಂದ್ರಿಯೇತಿ ಚ ಪದಾಭ್ಯಾಂ ಕಸ್ಯೇತಿ ಶಂಕಾಯ ಪರಿಹಾರ. ಅದು ಮನ್ನಿಷ್ಠತ ಬುದ್ಧೇ ತಮ ಇಂದ್ರಿಯ ಸಂಯಮ, ಮನಸ್ಸಿನಿಂದ ಬುದ್ಧೇ ಮನ್ನಿಷ್ಠತ, ಬುದ್ಧಿಯನ್ನು ದೇವರಲ್ಲಿ ಹಾಕೋದು, ಇಂದ್ರಿಯಗಳನ್ನು ಹತೋಟಿಯಲ್ಲಿ ತರೋದು, ಅದು ಇಂಟರ್ನಲ್ ಇದು ಎಕ್ಸ್ಟರ್ನಲ್. ನಾನು ಅಷ್ಟೇವಂ ಶಮನವ ಪದಾರ್ಥವು ಅಭಯ ಪದಾಭ್ಯಾಮೇತವು ಲಭ್ಯತೆ ಇತಿ ಚೇದುಚ್ಯತೆ. ಈ ಶಮನ ಪದಾರ್ಥಗಳನ್ನು ಅಭಯ ಪದಗಳಿಂದನೇ ತಗೊಳ್ಬಹುದಲ್ಲ ಅಂತ ಕೇಳಿದರೆ ಇಲ್ಲ, ನಾತ್ರ ಪದಾರ್ಥ ಕಥನೇನ ತದ್ವ್ಯಾಖ್ಯಾತಂ ಇನ್ನಾಮ ಅಭಯ ಪದಾಭ್ಯಾಂ ಸಾಮಾನ್ಯಾಭ್ಯಾಂ ಕಥಂ ವಿಶೇಷಾರ್ಥಾವಬೋಧ ಇತಿ ಗವೇಷಣಾಯಾಂ ಶಮನವಂ ವಿತ್ಯುಕ್ತಂ. ಅಭಯ ಪದಾಭ್ಯಾಂ ಸಾಮಾನ್ಯಾಭ್ಯಾಂ ಕಥಂ ವಿಶೇಷಾರ್ಥಬೋಧ ವಿಶೇಷಾರ್ಥ ಅವಬೋಧ. ಅಭಯ ಅಂತಕ್ಕಂಥ ಪದಗಳಿಂದ, ಸಾಮಾನ್ಯವಾದ ಪದಗಳಿಂದ ವಿಶೇಷಾರ್ಥ ಹೇಗೆ ಬರುತ್ತೆ ಅಂತ ಕೇಳಿದರೆ, ಶಮಾತಮ ಅಂತ ಪದ ಇಟ್ಕೊಂಡು, ಶಮ ಇಟ್ಕೊಂಡಾಗ ತನಗೆ ಯಾವ ಭಯನೂ ಇರೋದಿಲ್ಲ. ತಮ ಇಟ್ಕೊಂಡಾಗ ಇನ್ನೊಬ್ಬರಿಗೆ ವೆಹಿಕಲ್ ಕಂಟ್ರೋಲ್ನಲ್ಲಿ ಇರ್ತಾರೆ, ಓಡಾಡಿಗೂ ಭಯ ಇಲ್ಲ, ನೋಡಿ ಬೇರೆ ಬಂದ ಬರ್ತಾನೆ, ಫುಲ್ ಕಂಟ್ರೋಲ್ ಇಟ್ಕೊಂಡಿರ್ತಾನೆ, ಭಯ ಇಲ್ಲ, ಗೊತ್ತಾಯ್ತಾ. ಅದೇ ರೀತಿ ಒಳಗೆ ಕೂತಿರ್ತಾನೆ ನಿಶ್ಚಿಂತೆ ಅವನು, ಅದು ಕಂಟ್ರೋಲ್ ಇದ್ರೆ ಇಲ್ಲದವರೆ ಭರಿಸುವ, ತನಗೂ ಭಯ ಬೇರೆಯವರಿಗೂ ಭಯ. ಯಾಂಸ್ತು ವಿಶೇಷ ಯತ್ಪೂರ್ವತ್ರ ತಾಭ್ಯಾಂ ಉಭಾಭ್ಯಾಮಿ ಭಯಾಭಾವತ್ವೇನ ಏಕರೂಪೇಣೈವ ಉಭಯ ವ್ಯಕ್ತಿ ಬೋಧೋ ಅತ್ರ ತೋ ಶಾಂತಿತ್ವೇನ ಸಂಯಮತ್ವೇನ ಚ ಇತಿ ಪ್ರಕಾರದ್ವಯೇನ. ಅಲ್ಲಿ ಉಭಯಾಭ್ಯಾಂ ಭಯ ಅಭಾವತ್ವೇನ ಏಕರೂಪೇಣ ಉಭಯ ವ್ಯಕ್ತಿ ಬೋಧ ಅತ್ರ ತೋ ಶಾಂತಿತ್ವೇನ ಸಂಯಮತ್ವೇನ ಚ ಇತಿ ಪ್ರಕಾರದ್ವಯೇನ. ಶಾಂತಿ ಒಂದು ಪ್ರಕಾರ, ಸಂಯಮ ಇನ್ನೊಂದು ಪ್ರಕಾರ, ಎರಡು ಪ್ರಕಾರದಿಂದ ಅಭಯ ಹೊಂದುವುದನ್ನು ಹೇಳುತ್ತಾರೆ. ತಥೋತ್ರ ವ್ಯಕ್ತಿದ್ವಯಂ ಪ್ರಕಾರದ್ವಯೇನ ತಾಭ್ಯಾಂ ಬೋಧ್ಯಮಿತ್ತೇವ ತತ್ರ ಸಂಬಂಧಿ ಆಕಾಂಕ್ಷಾಯಾಂ ಸೋಪಿ ಉಭಯತ್ರ ವಿಶೇಷತೋ ನಿರೂಪಿತಃ. ಅದಕ್ಕೆ ಸಂಬಂಧಿ ಅಂದ್ರೇನು, ಶ್ಯಾಮಗೆ ಸಂಬಂಧಿ ಯಾವುದು, ತಮಗೆ ಸಂಬಂಧಿ ಯಾವುದು ಅಂದರೆ ಹಿಂದೆ ಹೇಳಿದ್ದೇವೆ. ಅನಯೋ ತಾಭ್ಯಾಂ ಅಭೇದಸ್ತು ಸ್ಫುಟಮೇವ ಬಾಧಿತ. ಆದ್ದರಿಂದ ಅವೆರಡೂ ಕೂಡ ಹಿಂದೆ ಹೇಳಿದ ಎರಡಕ್ಕಿಂತ ಬೇರೆಯಾಗಿದೆ. ಅಭೇದ ಬಾಧಿತ ಅಂದ್ರೇನು, ವ್ಯತ್ಯಾಸವೇ ಉಳ್ಕೊಂಡಿದೆ, ವ್ಯತ್ಯಾಸ ಇಲ್ಲ ಅಂತ ಹೇಳಬಾರ್ದು. ನಹಿ ಭಗವನ್ನಿಷ್ಠ ಬುದ್ಧಿತ್ವಂ ವಾ ಸನ್ನಿಮಿತ ಇಂದ್ರಿಯತ್ವಂ ವಾ ಅಭಯಂ ವಕ್ತಿ ಇತಿ ಪ್ರತೀಯತೆ. ಮೇಲ್ನೋಟಕ್ಕೆ ಭಗವನ್ನಿಷ್ಠ ಬುದ್ಧಿಯಾಗಲಿ ಸಂಯಮಿತ್ವವಾಗಲಿ ಅಭಯ ಅಂತ ಅನಿಸೋದಿಲ್ಲ. ಆದರೆ ತತ್ವ ಅಸತಿ ಅಪಿ ಅಭೇದೆ ವ್ಯಾಖ್ಯಾನಭಾವು ಅನುಪಪದ್ಯಮಾನ ಸೋಪಪಾದಕಂ ಕಿಮಪಿ ಗಮಯತ್ತೇವ. ಆದ್ದರಿಂದ ಅಸತಿ ಅಪೇದೆ ಅಭೇದೆ ಭೇದ ಇಲ್ಲದೆ ಹೋದ್ರೂ, ಅಭೇದ ಇಲ್ಲದೆ ಹೋದರೂ ಕೂಡ ಅಂದರೆ ಭೇದ ಇದ್ದರೂ ಕೂಡ ವ್ಯಾಖ್ಯಾನಭಾವ ಅನುಪಪದ್ಯಮಾನ ಸ್ವ ಉಪಪಾದಕಂ ಕಿಮಪಿ ಗಮಯತ್ತೇವ. ಅದಕ್ಕೊಂದು ವ್ಯಾಖ್ಯಾನದ ಅವಶ್ಯಕತೆ ಇದೆ. ತಚ್ಚ ಕಾರ್ಯಕಾರಣ ಭಾವೋ ಗಮ್ಯಗಮಕ ಭಾವೋ ವಾ ಭವೇತ್. ಅಂಥವೇ ನಿರೂಪಕವಾದ ಯಾವುದು ಅಂದರೆ ಕಾರ್ಯಕಾರಣ ಭಾವ ಗಮ್ಯಗಮಕ ಭಾವ. ಕಾರ್ಯಕಾರಣ ಭಾವ ಗೊತ್ತು, ಗಮ್ಯಗಮಕ ಅಂದ್ರೇನು, ಗಮ್ಯ ಹೊಂದತಕ್ಕಂಥ ಪದಾರ್ಥ, ಗಮಕ ಹೊಂದಿಸ್ತಕ್ಕಂಥ ಪದಾರ್ಥ. ತತ್ರಾಪಿ ನಿರ್ಧಾರಣಾಯಾಂ ಭಯಂ ಪ್ರಮತ್ಯಸ್ಯ ವನೇಶ್ವಪಿ ಸ್ಯಾದ್ ಇತ್ಯಾದೋ ಅಜಿತೇಂದ್ರಿಯತ್ವಂ ಉಪರಕ್ಷತೆ. ತತ್ರಾಪಿ ನಿರ್ಧಾರಣಾಯಾಂ ಭಯಂ ಪ್ರಮತ್ಯಸ್ಯ ವನೇಶ್ವಪಿ ಸ್ಯಾತ್. ಪದ ಇದೆ, ಯಾರಿಗೆ ಇಂದ್ರಿಯ ನಿಗ್ರಹ ಇಲ್ಲ, ಮನಸ್ಸಿನ ಹತೋಟಿ ಇಲ್ಲ, ಅವನು ಕಾಡಿಗೆ ಹೋದ ತಪಸ್ಸಿಗೆ ಅಂತೇಳಿ ಅವನಿಗೆ ಭಯ ಶುರುವಾಯಿತು. ಭಯಂ ಪ್ರಮತ್ತಸ್ಯ ವನೇಶ್ವಪಿ ಸ್ಯಾತ್, ಹಿಂದೆ ಬಂದಿದೆ ಅದೆಲ್ಲ ಕೂಡ. ಸಂಸಾರದಲ್ಲಿ ಇದ್ದಾನೆ, ಜ್ಞಾನ ಇದೆ, ಸಂಸಾರದಲ್ಲಿದ್ದರೂ ಭಯ ಇಲ್ಲ. ಅವನು ಕಾಡಿಗೆ ಹೋಗಿದ್ದಾನೆ ಸಂಸಾರ ಬಿಟ್ಟು, ಆದರೂ ಭಯ. ಅದಕ್ಕೆ ಅವನಿಗೆ ಶಮದಮಗಳಿಲ್ಲ. ಶಮದಮ ಇಲ್ಲದೆ ಹೋದಾಗ ಒಳಗಿಂದನೂ ಭಯ ತಪ್ಪೋದಿಲ್ಲ, ಹೊರಗಿಂದನೂ ಭಯ ತಪ್ಪೋದಿಲ್ಲ. ಆದರೆ ಸಂಸಾರದಲ್ಲಿದ್ದಾಗ ಅದು ಸಾಧಿಸಿಬಿಟ್ರೆ ಅಂದರೆ ಇಲ್ಲೇ ನಿಶ್ಚಿಂತೆ ಆಗಿರ್ಬೋದು. ಅದಕ್ಕೆ ಗೃಹಸ್ಥಾಶ್ರಮಿಯಾಗಿದ್ದು ಪುರಂದರದಾಸರಂಥವರು ಯಾವ ಭಯಕ್ಕೂ ಒಳಗಾಗಲೇ ಇಲ್ಲ. ತಥಾಪಿ ನಿರ್ಧಾರಣಾರ್ಥ ಭಯಂ ಪ್ರಮತ್ತಸ್ಯ ವನೇಶ್ವಪಿ ಸ್ಯಾದ್ ಇತ್ಯಾದೋ ಅಜಿತೇಂದ್ರಿಯತ್ವ ಉಪಲಕ್ಷ್ಯತೆ ಉಪಸಂಹಾರೆ ಅಜಿತೇಂದ್ರಿಯಸ್ಯ ಇತ್ಯುಕ್ತೇ. ಮುಂದೆ ಹೇಳಿದ್ದಾರಲ್ಲ ಅಜಿತೇಂದ್ರಿಯನೇ ಇದೆಲ್ಲ ಹೇಳಿದ ಮಾತು ಅಂತೇಳಿ. ತತ್ರ ಆತ್ಮರತೇರಿತ್ಯುಕ್ತ ಪ್ರಮಾದೋ ವ್ಯಾಖ್ಯಾತ. ಆತ್ಮರತಿ ಪರಮಾತ್ಮನ ಮನಸ್ಸಾಗಿಬಿಟ್ಟಾಗ ಪ್ರಮಾದ ಆಗೋ ಚಾನ್ಸಸ್ಸೇ ಇಲ್ಲ. ತಥಾಚ ಗಾರ್ಹಸ್ಥ್ಯ ಭಯಹೇತುತ್ವ ತನ್ನಿವೃತ್ತೆಯೇ ಪ್ರವ್ರಜನ ಮಿಚ್ಛತೆ ಪ್ರಿಯವ್ರತಾಯಿ ಇದ ಮುಚ್ಚತೆ. ಈ ವಾಕ್ಯ ಎಲ್ಲಿ ಬಂತು ಅಂದರೆ ಗಾರ್ಹಸ್ಥ್ಯ ಭಯಹೇತುತ್ವಾತ್ ಗೃಹಸ್ಥಾಶ್ರಮ ಭಯಕ್ಕೆ ಕಾರಣ, ತನ್ನಿವೃತ್ತಯೇ, ಆ ಭಯ ಹೋಗಬೇಕು, ಅದಕ್ಕೋಸ್ಕರ ಪ್ರವ್ರಜನಂ, ಸನ್ಯಾಸ ತಗೊಳ್ತೇನೆ ಅಂತ ಹೇಳಿದಾಗ ಪ್ರಿಯವ್ರತರಾಜನ ಹೇಳಿದ ಮಾತು, ಬರೀ ಸನ್ಯಾಸ ತಗೊಂಡು ಮಾತ್ರಕ್ಕೆ ಏನಾಗೋದಿಲ್ಲ, ಭಯ ಹೋಗೋದಿಲ್ಲ, ಗೃಹಸ್ಥಾಶ್ರಮದಿದ್ದ ಮಾತ್ರಕ್ಕೆ ಭಯ ಬರಬೇಕಾಗಿಲ್ಲ. ಅದನ್ನೇ ನಾತ್ರ ಗೃಹಾಶ್ರಮೋ ಭಯ ಹೇತು, ಗೃಹಸ್ಥಾಶ್ರಮ ಭಯ ಹೇತು ಅಲ್ಲ. ಏನ ಪ್ರವ್ರಜನೇನ ತದ್ವಿರೋಧಿನ ತನ್ನಿವೃತ್ತ್ಯ ತತ್ ಕಾರ್ಯಂ ಭಯಮಪಿ ನಿವರ್ತತೆ. ಗೃಹಸ್ಥಾಶ್ರಮನೇ ಏನಾದರೂ ಭಯ ಕಾರಣವಾಗಿದ್ದರೆ ಅದೆಲ್ಲ ಬಿಟ್ಬಿಟ್ರೆ ಮುಗಿದೋಗ್ತಿತ್ತು. ಗೃಹಸ್ಥಾಶ್ರಮ ಕಾರಣ ಅಲ್ಲ ಅದಕ್ಕೆ. ಕಿಂ ತರಿ ಅಜಿತೇಂದ್ರಿಯ, ಡ್ರೈವ್ ಮಾಡೋದಿಲ್ಲ ಅಂತ ಕೂತ್ಕೊಂಡು ಭಯ ಆಕ್ಸಿಡೆಂಟ್ ಆಗುತ್ತೆ ಅಂತೇಳಿ. ಇವ್ನು ನಡ್ಕೊಂಡು ಅಲ್ಲೇ ಬಂದು ಹೊಡಿಬೋದು, ಆಕ್ಸಿಡೆಂಟ್ ಆಗಬೇಕು, ಇವನೇ ಡ್ರೈವ್ ಮಾಡಬೇಕಾಗಿಲ್ಲ. ಏನಾಗ್ಬೋದು ಅದಕ್ಕೆ, ಇನ್ನೊಂದು ಮಾಡಿದ್ರೆ ಇವನು ಪ್ರಾಣ ಎಷ್ಟೋ ಅಂಥವರೇ ಜಾಸ್ತಿ ಸಾಯೋದು, ಗೊತ್ತಾಯ್ತಾ. ಆದ್ದರಿಂದ ಸನ್ಯಾಸಾಶ್ರಮ ಗೃಹಸ್ಥಾಶ್ರಮ ಇಂಪಾರ್ಟೆಂಟ್ ಅಲ್ಲ. ಯಾವ್ದು ಇಂಪಾರ್ಟೆಂಟು, ಶಮದಮ ಇಂಪಾರ್ಟೆಂಟ್. ಭಯ ಕಳ್ಕೋಬೇಕಾದ್ರೆ ಶಾಂತಿ ದಮ ನಿಗ್ರಹ ಸಂಪಾದನೆ ಮಾಡಬೇಕೇ ಹೊರತು ಆಶ್ರಮ ಚೇಂಜ್ ಮಾಡಿದ ಮಾತ್ರಕ್ಕೆ ಏನಾಗೋದಿಲ್ಲ. ನಮ್ಮಲ್ಲಿ ಜನ ಹಾಗೇನೆ, ದೇವ್ರ ಪೂಜೆ ಇಲ್ಲ, ಯಾವುದೂ ಇಲ್ಲೇ ಇಲ್ಲ, ಬರೀ ಮನೆ ಚೇಂಜ್ ಮಾಡ್ತಿರೋದು, ವಾಸ್ತು ಸರಿ ಇಲ್ಲ, ವಾಸ್ತು ಸರಿ ಇಲ್ಲ ಅಂತೆ. ಎಷ್ಟು ಮನೆಗೆ ಹೋದ್ರೆ ಹಣೆ ಭಾರ ಎಷ್ಟೇ ಇವರು, ಯಾತಕ್ಕೆ ಬೇಸಿಕ್ ಡಿಫೆಕ್ಟ್ ಇರೋದು ಎಲ್ಲಿ, ಇವರಲ್ಲೇ ಇದೆ. ಇಲ್ಲೇ ಇಟ್ಕೊಂಡು ಮನೆ ಮಾಡಿ ಬೈದ್ರೆ ಏನು ಮಾಡಬೇಕು, ಅದು ಕುಣಿಲಕ್ಕೆ ಬರೆದಿದ್ದವ್ರು ನೆಲ ಬೈದ್ರು ಅಂತಾರಲ್ಲ, ಹಾಗಾಗಲ್ಲ. ಕುಣಿಲಕ್ಕೆ ಬರದೇ ಹೋದರೆ ನೆಲ ಬೈದೇನು ಉಪಯೋಗ ಇಲ್ಲ. ತುಂಬ ದಿನ ತಾಗಿರೋದು ಹಾಗೇನೆ, ಬರೀ ವಾಸ್ತು ಚೇಂಜ್ ಮಾಡ್ತಿರ್ತಾರೆ, ಏನೇನೋ ರಿಪೇರಿ ಮಾಡ್ತಿರ್ತಾರೆ, ಶಾಂತಗೊಂಡು ರಿಪೇರಿ ಮಾಡ್ತಿರ್ತಾರೆ. ಅದು ಸುಲಭ, ಅದೇ ದೇವ್ರ ಪೂಜೆ ಸಾಮಾನು ತೊಗೊಂಡು ಪೂಜೆ ಮಾಡಿಬಿಟ್ರೆ ಏನಾಗ್ತಿತ್ತು, ಅದರಿಂದ ಸುಖವಾಗಿರ್ಬೋದಾಗಿ. ತುಂಬ ಜನ ಗೊತ್ತಿಲ್ಲ, ಅದಕ್ಕೆ ಗೃಹಸ್ಥಾಶ್ರಮ ಆಶ್ರಮ ಚೇಂಜ್ ಮಾಡಲಿಕ್ಕೆ ಹೋಗಬೇಡಿ, ನಿಮ್ಮ ಆ್ಯಟಿಟ್ಯೂಡ್ ಚೇಂಜ್ ಮಾಡಿ ಅಂತ. ಆ್ಯಟಿಟ್ಯೂಡ್ ಚೇಂಜ್ ಮಾಡಿ ನಿರ್ಭಯವಾಗಿರ್ಬೋದು. ಕಿಂ ತರ್ಹಿ ಅಜಿತೇಂದ್ರಿಯತ್ವ ಭಗವದ್ ವಿಮುಖತ್ವ ಚೇತ್ಯುಭಯಮೇವ. ಏನದು ಅಜಿತೇಂದ್ರಿಯತ್ವ ಭಗವದ್ ವಿಮುಖತ್ವ, ಇದು ಪ್ರಾಬ್ಲಮ್ ಇರೋದು ನಮಗೆ. ದೇವರಿಂದ ವಿಮುಖನಾಗಿರೋದ್ರೆ ಭಯ, ಅಜಿತೇಂದ್ರಿಯ ಆಗಿರೋದ್ರೆ ಭಯ. ಅದ್ದು ಎದ್ದು ಬಿಟ್ಟರೆ ಎಲ್ಲಿದ್ದರೂ ಸುಖವಾಗಿರ್ಬೋದು. ಅತಃ ತನ್ನ ನಿವರ್ತಕಮೇವ ಮೃಗ್ಯಂ. ಅದಕ್ಕೆ ಇದನ್ನು ಹುಡುಕೋದನ್ನು ಉಳಿದಿದೆ. ನಿವರ್ತಕ ಅಂದ್ರೇನೋ, ಯಾವುದನ್ನು ಭಯ ಪರಿಹಾರ ಮಾಡ್ತಾ ಅದನ್ನು ಹುಡುಕ್ಬೇಕು ಯಾವಾಗಲೂ ಕೂಡ. ತತ್ತಿ ಜಿತೇಂದ್ರಿಯತ್ವ ಭಗವನ್ನಿಷ್ಠ ಬುದ್ಧಿತ್ವ ಚೇತ್ಯುಭಯಮೇವ. ಎರಡಿದ್ರೆ ಆಗೋಯ್ತು, ಭಯ ಹೋಯಿತು ಅಂತಲೇ ಅರ್ಥ. ಜಿತೇಂದ್ರಿಯತ್ವ ಭಗವನ್ನಿಷ್ಠ ಬುದ್ಧಿ, ಎರಡಿದ್ರೆ ಯೋಚನೆ ಇಲ್ಲ. ತಚ್ಚ ತದ್ವಿರೋಧೀತಿ ಕಾರಣ ನಿವೃತ್ತವು ಕಾರ್ಯಶಾಪಿ ನಿವೃತ್ತಿ ರೀತಿ ಕಿಂ ಪ್ರವ್ರಜನೇನ. ಆದ್ದರಿಂದ ಕಾರಣ ಹೋದ್ಮೇಲೆ ಏನಾಯ್ತು, ಅಲ್ಲಿಗೆ ಕಾರ್ಯ ಹೋಗಿಬಿಡುತ್ತೆ. ಜೋರ ಹೊಗೆ ಬರ್ತಿತ್ತು, ನೋಡಿದ ಆ ಸೌದೆ ಹಸಿಸೋದೇ ತೆಗೆದ ನಿಂತೋಯ್ತು. ಎಷ್ಟು ಕಿಟಕಿ ಬಾಲ್ ತೆಗೆಯೋದಕ್ಕಿಂತ ಸಿಂಪಲ್ ಯಾವುದದು, ರೂಟೇ ತೆಗೆದಾಗಾಯ್ತ. ಅರ್ಥ ಆಯ್ತಾ, ರೂಟ್ ತೆಗಿಬೇಕು ಯಾವಾಗ. ನಾವು ಭಯದ ಹೇತು ಇರೋದು ಎಲ್ಲಿ ಅಂತ ಕೇಳಿದರೆ, ಇದು ಭಾಳ ನಿತ್ಯ ಜೀವನಕ್ಕೂ ಬೇಕಿದು. ವೈಕುಂಠಕ್ಕೆ ಹೋಗೋದಕ್ಕೆ ಅಷ್ಟೇ ಅಲ್ಲ, ನಿತ್ಯವಾಗಿ ಸುಖ ಬದುಕಬೇಕಾದ್ರೂ ಕೂಡ ಭಯಕ್ಕೇನು ಕಾರಣ ಹುಡುಕಬೇಕು. ಅನಲೈಸ್ ಮಾಡಿ ಹೇಳಿದರು, ಜಿತೇಂದ್ರಿಯತ್ವ ಇಲ್ಲದಿರೋದು ಒಂದು ಕಾರಣ, ದೇವರು ನಿಷ್ಠೆ ಇಲ್ಲದಿರೋದು ಇನ್ನೊಂದು ಕಾರಣ. ಎರಡನ್ನು ಗೆದ್ದು ಬಿಟ್ಟರು ಅಂತ ಕೇಳಿದರೆ ಭಯ ತಪ್ಪಿತು ಅಂತಲೇ ಅರ್ಥ. ಎಲ್ಲಿವರೆಗೂ ಮರಣ ಭಯ ಕೂಡ ತಪ್ಪಿ ಹೋಗುತ್ತೆ. ಎಲ್ಲ ಭಯಗಳೊಂದಿಗೆಲ್ಲಕ್ಕಿರ್ತಕ್ಕಂಥ ಉಪಾಯ ಇದು. ತಚ್ಚ ತದ್ವಿರೋಧೀತಿ ಕಾರಣ ನಿವೃತ್ತವು ಕಾರ್ಯಶಾಪಿ ನಿವೃತ್ತಿ ರೀತಿ ಕಿಂ ಪ್ರವ್ರಜನೇನ ಐತಿ. ಲೋಕದಲ್ಲೇ ಕಾಣುತ್ತೆ, ಮಗು ಏನೋ ಬೇಕು ಅಂತ ಅಡ್ತಾ ಇರುತ್ತೆ, ಕೊಟ್ಟ ತಕ್ಷಣ ಸುಮ್ಮನೆ ಆಗಿಬಿಡುತ್ತೆ. ಯಾತಕ್ಕೆ, ಕಾರಣ ಏನು ಅಳೋದಕ್ಕೆ, ಅದು ಬೇಕಾಗಿತ್ತು ಸಿಕ್ಕಿರಲಿಲ್ಲ, ಅಳುತ್ತಿದ್ದ, ಬೇ ಸಿಕ್ತಷ್ಟು ಏನು ಮಾಡುತ್ತೆ, ಅದು ನಿಲ್ಲಿಸ್ಬಿಡು. ಅಷ್ಟೇ, ಕಾರಣ ಹುಡುಕಿಬಿಟ್ಟಾಗ ಕಾರಣ ಆಟೋಮೆಟಿಕಲಿ ಕಂಟ್ರೋಲ್ ಮಾಡೋಕ್ಕೆ ಬರೋದು. ಅದಕ್ಕೆ ರೋಗ ವಾಸಿ ಮಾಡೋಕ್ಕೆ ಮೊದಲು ಏನು ಮಾಡ್ತಾರೆ, ಯಾತಕ್ಕೆ ಬಂತು ಅಲ್ಲಿ ಹುಡುಕ್ತಾರೆ, ಅಲ್ಲಿ ಅಲ್ಲಿಂದ ಕಟ್ ಮಾಡೋಕ್ಕೆ ಬರೋ ಎಲ್ಲ ಸರಿ ಕೊಡ್ಬಿಟ್ಟು ಯೋಚನೆ ಮಾಡಬೇಕು. ಯಾವ ಕಾರಣ ನಿವೃತ್ತಿ ಕಾರ್ಯನಿವೃತ್ತಿಗೆ ಬಹಳ ಮೂಲಭೂತವಾದ ಸಾಧನ. ಏವಂ ವಿಮರ್ಶನೆ ಕೃತೆ, ಇವ ಸಾಮಾನ್ಯವಾಗಿ ಎಲ್ಲೋ ಯಾತ್ರೆಗೆ ಹೋಗ್ತಿರ್ತಾರೆ, ಇದನ್ನೆಲ್ಲ ಆಕ್ಸಿಡೆಂಟ್ ಆಕ್ಸಿಡೆಂಟ್ ಹಾಕ್ಕೊಂಡು ಹೋಗಿ ಅಂತ ಹೇಳ್ತಾರೆ. ಸುಮ್ಮನೆ ಕೂತೆ ಬೇಕಾಗಿಲ್ಲ ಅಂತ ಹೇಳ್ತಾರೆ. ಕಾರಣ ಇಲ್ಲ, ಈಗ ಅಲ್ಲೊಂದು ಕಾರಣ ಬರಬೇಕಾದ್ರೆ ಕಾರಣ ಬೇಕು. ಕಾರಣ ಹೊರಗೋದ್ರೆ ಸತ್ಯ ಬರೋದು ಸಾಧ್ಯ, ಆ ಚಾನ್ಸಸ್ಸೇ ಇಲ್ಲ ಅವನಿಗೆ, ದೇವರ ನೆಸ್ಸಿಟಿ ಇಲ್ಲ. ಅಲ್ಲಿಗೆ ಹೋದ ರಿಸ್ಕ್ ಇದೆ, ಅವಾಗ ಮಾಡ್ಕೋತಾರೆ. ಅದೆಲ್ಲ ಯೋಚನೆ ಮಾಡಿದರೆ, ಏವಂ ವಿಮರ್ಶನೆ ಕೃತೆ ಭಗವನ್ನಿಷ್ಠ ಬುದ್ಧಿತ್ವ ಜಿತೇಂದ್ರಿಯತ್ವ ಇವರೇವ ಅಭಯಂ ಪ್ರತಿ ಹೇತುತಾ ಇತಿ ಗಮ್ಯತೆ. ತನ್ನ ಅಭಯ ಬೇಕು, ಅಭಯಕ್ಕೆ ಇವೆರಡು ಬೇಕು. ತತ್ರಾಪಿ ವಿಚಾರೇಣ ತಚ್ಚ ಅಭಯಂ ದೇಯಂ ಆಸ್ಥೇಯಮಿತಿ ದ್ವಿವಿಧ ಮಿತಿ ಪ್ರಾಗ್ರೇವಾದಿನ. ಈಗ ನಮಗೆ ಸ್ವಾರಸ್ಯ ಗೊತ್ತಾಯಿತು. ಉಳಿದ್ರೆ ಅಭಯ ಕೊಡಬೇಕು ಅಂದ್ರೆ ಏನರ್ಥ ಆಗಿದ್ರೆ, ಅಭಯ ಕೊಡಬೇಕು ಅಂದ್ರೆ ಏನು, ದೇವರಲ್ಲಿ ಇಷ್ಟ ಇಟ್ಕೋ ಅಂತ ಹೇಳಬೇಕು, ಗೊತ್ತಾಯ್ತು. ಜಿತೇಂದ್ರ ಏನಾಗು ಅಂತ ಹೇಳಬೇಕು, ಅಭಯ ಕೊಟ್ಟಾಗಾಯ್ತು ಅವ್ರಿಗೆ. ಅರ್ಥ ಆಯ್ತಾ, ಅಭಯದ ರೂಟ್ ಬರೀ ಅನ್ನ ಹಾಕೋದಂದ್ರೆ ಏನರ್ಥ, ದಿವಸ ಊಟಕ್ಕೆ ಕರೆದು ಅನ್ನ ಹಾಕಿದ್ರಲ್ಲ, ಅದು ಕೆಲಸ ಕೊಡಿಸ್ಬಿಟ್ರೆ ಅನ್ನ ಹಾಕಿದಾಗಾಯ್ತು. ದಿವಸ ಮನೆ ಬಂದು ಊಟ ಮಾಡ್ಕೊಂಡು ಅಂತ ಕೇಳಿದರೆ ಅದು 20 ಕಿಲೋಮೀಟರ್ ದೂರ. ದಿವಸ ಊಟದ ತೆಗೆದು ಊಟ ಮಾಡಿ ಎಂದು ಮೂಟೆ ಮಾಡ್ಕೊಂಡು ಹೋಗಿ ಬಂದವನು, ಸಾಧ್ಯನೇ ಇಲ್ಲ. ಪಶ್ಚಾತ್ ಅದಕ್ಕಿಂತ ಜಾಸ್ತಿ ಆಗುತ್ತೆ, ಅದು ಓಡೋ ಟೈಮ್ ಜಾಸ್ತಿ ಆಗುತ್ತೆ. ಅದ್ರ ಬಂದು ಏನು ಮಾಡ್ತಾನೆ, ವ್ಯವಸ್ಥೆ ಮಾಡ್ತಾನೆ. ಅದು ಜೀವನಕ್ಕೆ ಅನ್ನ ಕೊಡೋದು ಅಂದರೆ ವ್ಯವಸ್ಥೆ ಮಾಡೋದು ಹೇಗೋ, ಇವತ್ತು ಅಭಯ ಕೊಡೋದು ಅಂದರೆ ಏನೋ, ಜನಕ್ಕೆ ಏನು ಗೊತ್ತಿಲ್ಲ ಅದನ್ನ ಹೇಳಬೇಕು, ದೇವರಲ್ಲಿ ನಿಷ್ಠೆ ಇಟ್ಕೋ, ಸರಿ ಹೋಗುತ್ತೆ, ಆಯ್ತಾ, ಪ್ರಾಬ್ಲಮ್ ಸಾಲ್ವ್ ಆಯಿತು. ಆಮೇಲೆ ಜಿತೇಂದ್ರಿಯತ್ವ ಬೆಳೆಸ್ಕೋ, ಸರಿ ಹೋಯ್ತು. ಅವ್ರು ಹಾಗಂತಾರೆ, ಇವ್ರಾಗ ಯೋಚನೆ, ನೀನು ಸರಿಯಾಗಿರಿ, ಯಾರು ಏನಂದ್ರೆ ಅಂತ ನಿನಗೀಗ, ನಿಂದ ಕರೀರಬೇಕು, ದಾಸರು ಹೇಳಲಿಲ್ಲ, ಏನೇ ಮಾಡಿದ್ರು ಟೆನ್ಷನ್ ಇಲ್ಲ. ಆ ಭಾವನೆಯಿಂದ ಅಭಯವನ್ನು ಕೊಡಬೇಕು ಅಂಬೋದಕ್ಕೆ ಇಮ್ಮಿಡಿಯೇಟ್ ಅಭಯ ಕೊಡೋದೊಂದು. ಆಮೇಲೆ ಏನು ಮಾಡಬೇಕು, ಮನೆ ಮನೆ ಬಂದು ಬಾ ಗೇಟ್ ತೆಗೆದ ಅವಳು ನಿಲ್ಲಿಸ್ಕೊಂಡ. ಅರ್ಜೆಂಟ್ ಹೋಗ್ಬೇಕಾಗಿತ್ತು, ಛತ್ರಿ ಕೊಟ್ಟು ಕಳಿಸ್ದೆ ಎರಡು ಆಯ್ತು. ಅಲ್ಲೇ ನಿಲ್ಲಿಸೋದು ಒಂದು ದಾರಿನೇ, ಅವನು ರೆಮಿಡಿ ಇಲ್ಲ ಹೋಗ್ಲಿ, ಇಲ್ಲೇ ನಿಂತು ಎಷ್ಟು ನಿಂತ್ಕೊಂಡಿರ್ಬೇಕು, ನಾನು ಅರ್ಜೆಂಟ್ ಕೆಲಸ ಇದೆ ಅಂತ ಕೇಳಿದರೆ ಆ ಪಾಪ ಕೆಲಸ ಆಗಬೇಕಾದ್ರೆ ಬೇರೆ ವ್ಯವಸ್ಥೆ ಇಲ್ಲ, ಸಹಾಯ ಮಾಡಿ ಕೊಟ್ಟು ಕಳಿಸ್ದೆ. ಏನು ತಪ್ಪ ಅದು ಎರಡು ರೀತಿಯಾಗಿ. ಸೊ ಎರಡನ್ನು ಕೊಟ್ಟುಬಿಟ್ರೆ ಅಭಯ ಪೂರ್ತಿ ಪರಿಹಾರ ಮಾಡಿದ್ರೆ ಲೆಕ್ಕ. ತತ್ರ ದ್ವಿತೀಯಂ ಯಮಪರಿಗಣಿತಂ ಶಮಪ್ರಾಪ್ಯಂ, ಅದಕ್ಕೆ ಹೇಳಿದರು ಉಭಯಂ ಅಭಯಂ ಧೇಯಂ ಅಂತ ಹೇಳಿದರೆ ದ್ವಿವಿಧಮಪಿ ಪ್ರಾಗೇವ ಆವೇದಿತಂ, ಆದ್ಯಂ ದೇಯಂತೂ ದಮೇನೈವ ಇತ್ಯಪಿ ವಿಶೇಷೋ ಅವಗಮ್ಯತೆ. ತತ್ರಾಪಿ ವಿಚಾರಣಾಯಾಂ ಯತ್ರ ಸಂಸಾರಾತ್ ಭಯಾಭಾವಃ ಸ್ವಾಭಾವಿಕಃ ತತ್ರ ಶಮೋ ಯತ್ರಾಯಂ ತತ್ರ ಸ ಇತಿ. ಇದಿಷ್ಟಲ್ಲಿ ವಿಚಾರ ಮಾಡಿದ ಮೇಲೆ ಸಂಸಾರಾತ್ ಭಯಾಭಾವಃ, ಸಂಸಾರದಿಂದ ಭಯ ಬರೋದು ಯಾವಾಗ ತಪ್ಪುತ್ತೆ ಅಂದರೆ ಸ್ವಾಭಾವಿಕವಾಗಿ ಯಮ ಮತ್ತು ಶಮಗಳಿಂದ, ದಮ ಮತ್ತು ಶಮಗಳಿಂದ. ಯಥಾ ಯಸ್ಮಾತ್ ಲೋಕಸ್ಯ ಭಯಂ ನಾಸ್ತಿ ಸ ಜಿತೇಂದ್ರಿಯ ಯಶ್ಚ ಈದೃಶಃ ತಸ್ಮಾತ್ ಭಯಂ ಲೋಕಸ್ಯ ನಾಸ್ತೇವಾ. ಇದರಿಂದ ಎರಡು, ಅವನು ಉಳಿದವರಿಗೆ ಅವನು ಅಭಯ ಕೊಡ್ತಾನಷ್ಟೇ ಅಲ್ಲ, ಅವನಿಂದ ಯಾರಿಗೂ ಭಯ ಇಲ್ಲ. ಯಸ್ಮಾನ್ನೋದ್ವಿಜತೆ ಲೋಕ ಲೋಕಾನ್ನೋದ್ವಿಜತೆ ಚ ಯಹ, ಲೋಕಕ್ಕೆ ನಾವು ಭಯಪಡಬಾರದು, ನಮ್ಮಿಂದ ಲೋಕ ಭಯಪಡಬಾರದು. ಎರಡು ರೀತಿ ಇರಬೇಕು. ಹಿರಣ್ಯಕಶಿಪದಾದ ಎಂಥವ್ರವರು ಲೋಕಕ್ಕೆ ಭಯ ಹುಟ್ಟಿಸಿದವರು, ತಮಗೆ ಭಯ ಇಲ್ಲ ಅಂತ ಅಶಿವ್ ಮಾಡ್ಕೊಂಡು ಏನೋ ಶುರು ಮಾಡಿಬಿಟ್ಟು ಅದಕ್ಕೆ ಯಾವಾಗಲೂ ಕೂಡ ನಮ್ಮಿಂದ ಇನ್ನೊಬ್ಬರಿಗೆ ಭಯ ಆಗುತ್ತೆ ಅಂತ ಕೇಳಿದರೆ ಫಸ್ಟ್ ನಾವೇನು ಮಾಡಬೇಕಾಗ, ನಮ್ಮನ್ನು ಬೈಕೋಬೇಕು. ಏನಿದೆ ಅನ್ಯಾಯ, ಭಯ ಹುಟ್ಟಿಸೋ ರೀತಿ ಯಾರು ಗತಿಯೇ ನೀವು ಮಧ್ಯೆ ಹಾಗಾಗಬಾರ್ದು. ಪ್ರೀತಿ ಹುಟ್ಟು ಬಂದರೆ ಸಂತೋಷ ಹುಟ್ಟಬೇಕು, ಪ್ರೀತಿ ಹುಟ್ಟಬೇಕೇ ಹೊರತು ನಮಗೇನು ಅನ್ವಾಂಟೆಡ್ ಅಂತ ಅನ್ಸ್ಕೊಳ್ಳೋಕೆ ಹೋಗಬಾರ್ದು. ಅದೆಲ್ಲ ಯೋಚನೆ ಮಾಡಿದರೆ ತಾನು ಭಯ ಪಡೆದಿರೋದಕ್ಕೂ ಇವೆಲ್ಲ ಬೇಕು, ಇನ್ನೊಬ್ಬರು ಭಯ ಗೆಲ್ಲದಕ್ಕೂ ಇವೆಲ್ಲ ಬೇಕು ಅದನ್ನ ತಿಳಿಸ್ಕೊಡಿ. ನಾಸ್ತೇವಿತ್ ಅವ್ಯಭಿಚಾರಿತಾಭ್ಯಾಂ ಅನ್ವಯ ವ್ಯತಿರೇಕಾಭ್ಯಾಂ ಪರಸ್ಪರಂ ಗಮ್ಯಗಮಕ ಭಾವೇ ಪ್ರೀತಿ. ಅದಕ್ಕೆ ಗಮ್ಯ ಗಮಕ ಭಾವ ಬಂತು. ಅದಿಷ್ಟು ಕೂಡ ಆ ಒಂದು ಶ್ಲೋಕಕ್ಕೆ ಅರ್ಥ ಹೇಳಿದರು, ಬಹಳ ದೀರ್ಘವಾಗಿ ತಿಳಿಸಿದರು. ಜಿತಮಜಿತ ತದಾ ಭವತಾ ಯದಾ ಭವಾನ್ ಭಾಗವತಂ ಧರ್ಮ ಮನವದ್ಯಂ ನಿಷ್ಕಿಂಚನಾಯೇ ಮುನಯಃ ಆತ್ಮಾರಾಮಾಃ ಯಮುಪಾಸತೆ ಅಪವರ್ಗಾಯ. ಜಿತಂ ಅಜಿತ ತದಾ ಭವತಾ ಯದಾ ಭವಾನ್ ಭಾಗವತಂ ಧರ್ಮಂ ಅನವದ್ಯಂ ನಿಷ್ಕಿಂಚನಾಃ ಯೇ ಮುನಯಃ ಆತ್ಮಾರಾಮಾಃ ಯಂ ಉಪಾಸತೆ ಅಪವರ್ಗಾಯ. ನನು ಭವತು ನಾರದ ಪ್ರಾರ್ಥನೆಯ ಭಾಗವತ ಧರ್ಮಾನಾಮೈವ ಪ್ರಸ್ತಾವ. ಆಯಿತು, ಏನು ಏನಾಗಿದೆ? ಅದೇ ಅದೇ ಸರ್, ಏನಾಗಿದೆ? ಅಲ್ಲ, ಇಲ್ಲಿರೋದಿದೆ ತಾನೆ, ಅವ್ರು ಬರೀಬೇಕಾದ್ರೆ ಏನೋ ಅವ್ರು ಬೇರೆ ಬರೆದಿರ್ತಾರೆ, ಇದೇ ಕ್ರಮ. ನನು ಭವತ, ಯಾಕಂದ್ರೆ ವ್ಯಾಖ್ಯಾನ ಸಮೇತ ಬರೆದಿರೋದ್ರಿಂದ ಇದೇ ಕ್ರಮ. ಜಿತಂ ಅವರು ಅನುವಾದ ಮಾಡಬೇಕಾದ್ರೆ ತಮ್ಮ ಅನುಕೂಲ ತಕ್ಕಂತೆ ಬದಲಾಯಿಸಿಕೊಂಡಿರಬಹುದು. ಜಿತಂ ಮಜಿತ ತದಾ ಭವತ ಯದಾ ಭವಾನ್ ಭಾಗವತಂ ಧರ್ಮ ಮನವದ್ಯಂ. ಪರಮಾತ್ಮ ಯಾವಾಗ ಭಾಗವತ ಧರ್ಮನ ಹೇಳಿಕೊಟ್ಟಿಯಲ್ಲ ಆಗಲೇ ನಾವು ಗೆದ್ವಿ ಅಂತ ಅರ್ಥ, ಆಗಲೇ ಗೆದ್ದಂತೆ ಲೆಕ್ಕ. ನಿಷ್ಕಿಂಚನಾಯೇ ಮುನಯ ಆತ್ಮಾರಾಮಾಹ ಯಂ ಉಪಾಸತೆ ಅಪವರ್ಗಾಯ. ಎಂ ಯಾವ ನಿನ್ನನ್ನು ಅಪವರ್ಗಾಯ ಅಂದರೆ ಮೋಕ್ಷಕ್ಕೋಸ್ಕರ, ಮುನಯ ಮುನಿಗಳು ಉಪಾಸನೆ ಮಾಡ್ತಾರೆ, ಎಂಥವ್ರವರು? ನಿಷ್ಕಿಂಚನಾಹ ಆತ್ಮಾರಾಮಾಹ. ನಿಷ್ಕಿಂಚಂದ್ರೆ ಹೊರಗೆ ಏನೂ ಇಲ್ಲ ದ್ರವ್ಯಗಳು, ಅದು ಆತ್ಮಾರಾಮಾಹ. ಯೋ ಬಂತಲ್ಲ, ಯೋ ಅಂತಃಸುಖೋ ಅಂತರಾರಾಮಃ ಬಂತಲ್ಲ, ಹಾಗೆ ನಾನು ಭವತು ನಾರದ ಪ್ರಾರ್ಥನೆಯ ಭಾಗವತ ಧರ್ಮಾಣಾಮೇವ ಪ್ರಸ್ತಾವ. ನಾರದರ ಪ್ರಾರ್ಥನೆಯಂತೆ ಭಾಗವತ ಧರ್ಮಗಳ ಪ್ರಸ್ತಾಪ ಬರಲಿ. ಭವತು ಚ ಭಾಗವತ ವಿಷಯತೆಯ ಭಗವತಾ ಪ್ರದರ್ಶಿತತ ಭವತು ವಾ ಭಾಗವತೆ ವಿಸ್ತೃತ್ಯ ಪ್ರತಿಪಾದ್ಯತಾಪಿ. ಅದೇ ರೀತಿಯೇ ಭಾಗವತ ಧರ್ಮಗಳನ್ನು ನಾರದರ ಪ್ರಾರ್ಥನೆಯಂತೆ ಹೇಳಬಹುದು. ಭಾಗವತ ವಿಷಯತೆಯ ಭಗವತಾ ಪ್ರದರ್ಶಿತತ, ಇನ್ನು ಭಾಗವತ ಧರ್ಮಕ್ಕೆ ವಿವೇಕ್ಷೆಯಾಗಿ ಭಗವಂತನೇ ಪ್ರಧಾನ ಅಂತಲೇ ಹೇಳೋಣ. ಭವತು ವಾ ಭಾಗವತೆ ವಿಸ್ತೃತ್ಯ ಪ್ರತಿಪಾದ್ಯತಾಪಿ, ಭಾಗವತದಲ್ಲಿ ಭಾಗವತ ಧರ್ಮಗಳ ಒಂದು ಪ್ರತಿಪಾದನೆ ವಿಸ್ತಾರವಾಗಿ ಬರಬಹುದು, ಅದು ಇರಲಿ. ತಥಾಪಿ ಭಾರತಾದೋ ವಿವ ಧರ್ಮಾಂತರ ಪ್ರತಿಪಾದನ ವಿಹಾಯ ಅತ್ರ ಭಾಗವತ ಧರ್ಮಾಣಾಮೈವ ವಿಶಿಷ್ಟ ಪ್ರತಿಪಾದನ ಕಿಮಿನಿತ್ತಮಿತಿ ಚೇತ್ ಮೋಕ್ಷಂ ವಿಸ್ಮಾ ಮುಕ್ತಂ ವಿಸ್ಮಾರ್ಷೀಹಿ. ಭಾರತಾದಿಗಳಲ್ಲಿ ಧರ್ಮಾಂತರ ಪ್ರತಿಪಾದನ ವಿಹಾಯ, ಭಾರತಾದಿಗಳಲ್ಲಿ ಬೇರೆ ವಿಷಯನೂ ಹೇಳುತ್ತಾ ಭಾಗವತ ಧರ್ಮವನ್ನು ಹೇಳುತ್ತಾರೆ, ಭಾಗವತದಲ್ಲಿ ಮಾತ್ರ ಬರೀ ಭಾಗವತ ಧರ್ಮನೇ ಹೇಳುತ್ತಾರೆ. ಏನಿದು ವಿಶೇಷ ಅಂದರೆ ಮಾ ಉಕ್ತಂ ವಿಸ್ಮಾರ್ಷೀಹಿ, ಹೇಳಿದ್ದನ್ನು ಮರಿಬೇಡ, ಉಕ್ತಮೇವೇ ತತ್ ಹಿಂದೆ ಕಾರಣ ಕೊಟ್ಟಿದ್ದೇವೆ. ಯತ್ ಸರ್ವಂ ಕೃತ್ವಾಪಿ ಅಲಂ ಬುದ್ಧಿ ಮನಾ ಸಾಧಯತ ಭಗವತಾ ಏತತ್ ಕೃತಂ. ಅದಕ್ಕೇನೆ ವೇದವ್ಯಾಸರು ಏನು ಮಾಡಿದರು, ಮಹಾಭಾರತಾದಿಗಳಲ್ಲಿ ಪ್ರಸಾರ ಇಷ್ಟು ವಿಷಯ ಬಂದಿದ್ದರೂ ಕೂಡ ಅಲ್ಲಲ್ಲಿ ಡೈವರ್ಷನ್ ಕಂಡಕ್ಕೆ ಕಾಣುತ್ತೆ, ಡೈವರ್ಷನ್ ಅಲ್ಲ ಅದು, ಭಾಗವತದಲ್ಲಿ ಅದು ಕಾಣೋದಿಲ್ಲ. ಅಂದರೆ ಡೈರೆಕ್ಟ್ ಅದು ಸ್ಟ್ರೇಟ್, ಅದು ಇಂಡೈರೆಕ್ಟ್ ಅಷ್ಟೇ, ಡೈರೆಕ್ಟ್ ಆ್ಯಂಡ್ ಇಂಡೈರೆಕ್ಟ್. ಹಿಂದೆ ಪಿ ಮಹಾಭಾರತದಲ್ಲೇ ಭಾಗವತಕ್ಕಿಂತ ಜಾಸ್ತಿ ಬಂದಿರೋದು, ಆದ್ರೆ ಏನಾಗೋದಿಲ್ಲ, ಅದು ಅರ್ಥ ಆಗೋದಿಲ್ಲ. ಇಷ್ಟೊಂದು ಗೋಲ್ಡ್ ಓರ್ ಕೊಟ್ಟು ಬಿಡ್ತಾರೆ, ಇಷ್ಟೇ ಇಷ್ಟು ಬಂಗಾರ ಕೊಡ್ತಾರೆ, ಗೊತ್ತಾಯ್ತಿಲ್ಲ. ಜನಕ್ಕೆ ಯಾವುದು ಕಷ್ಟ ಅಟ್ರಾಕ್ಟಿವ್ ಅನಿಸುತ್ತೆ? ಯಾವುದು? ಗೋಲ್ಡ್. ಗೋಲ್ಡ್ ಓರ್ ಅಲ್ಲ, ಬಟ್ ಗೋಲ್ಡ್ ಓರಲ್ಲಿ ಏನಿದೆ? ಜಾಸ್ತಿ ಗೋಲ್ಡ್ ಇದೆ ಇನ್ನೂ ಕೂಡ. ಯಾತಕ್ಕೆ ಯಾತಕ್ಕೆ ಅವನು ಇಷ್ಟಪಡೋದಿಲ್ಲ, ತೊಗೊಳಕ್ ಬರಲ್ಲ ಅದನ್ನು. ಗೋಲ್ಡ್ ಓರಿಂದ ಪ್ಯೂರಿಫ್ ಹೊರ ತಗೊಳಕ್ ಬರೋದಿಲ್ಲ ಅವನಿಗೆ. ಇದಾದ್ರೆ ಡೈರೆಕ್ಟ್ ಇದೆ ಭಾಗವತ ಹ್ಯಾಗೆ ಗೋಲ್ಡ್ ಗೋಲ್ಡ್ ಇದ್ದಾಗಿದೆ, ಭಾಗವತ ಮಹಾಭಾರತ ಹೇಗಿದೆ ಅಂತ ಕೇಳಿದರೆ ಗೋಲ್ಡ್ ಗೋಲ್ಡ್ ಅನ್ನೋರು. ನಮಗೇನು ಬರೋದು ತಕ್ಕೊಳಕ್ಕೆ, ಅದರಿಂದ ಅರ್ಥ ತಗೊಳಕ್ ಬರೋದಿಲ್ಲ. ಆಚೆ ನಿರ್ಣಯ ನೋಡಿದ ಮೇಲೆ ಗೊತ್ತಾಗೋದು, ಇದ್ರವ್ರು ಗೊತ್ತಾಗೋದೇ ಇಲ್ಲ. ಇದು ಹಾಗಲ್ಲ, ಏನಾಗಿದೆ ಇದು? ಮೂಸಂಬಿ ಇದೆ, ತಕ್ಷ ಮಗು ತಗೊಳಕ್ ಬರಲ್ಲ, ರಸ ಆದ್ರೆ ತಗೊಳಕ್ ಬರಲ್ಲ. ಸೊ ಮಹಾಭಾರತ ಆ್ಯಕ್ಚುಲಿ ಸೋರ್ಸ್ ಅದೇ ಮೂಸಂಬಿ ರಸ. ಯಾವುದರಿಂದ ಬಂದಿದ್ದಲ್ಲ, ಮೂಸಂಬಿಯಿಂದನೇ ಬಂದಿತ್ತು. ಭಾಗವತ ಸಾರಾಂಶ ಎಲ್ಲಿಂದ ಬಂತು? ಮಹಾಭಾರತದಿಂದನೇ ಬಂತು. ಆದರೆ ತಗೊಳ್ಳೋ ಶಕ್ತಿ ಇಲ್ಲ. ಅದಕ್ಕಾಗಿ ಭಾಗವತದಲ್ಲಿ ಏನು ಮಾಡಿದ್ದಾರೆ? ಬರೀ ಭಾಗವತ ಧರ್ಮ ಹೇಳ್ತಾರೆ. ಅಲ್ಲೇನು ಮಾಡ್ತಾರೆ? ಮೌಸುಂಬಿಯಲ್ಲಿ ರಸದ ಜೊತೆ ಇವೆಲ್ಲ ಸೇರಿಕೊಂಡಿದೆ, ಆದರೆ ಇದರಲ್ಲಿ ಅದಿಲ್ಲ. ಆದಷ್ಟಿಂದ ಭಾಗವತದಲ್ಲಿ ಒತ್ತು ಕೊಟ್ಟಿದ್ದಾರೆ ಅಂತ ಅರ್ಥ. ಅನೇಕರು ಏನು ಮಾಡಿಬಿಡ್ತಾರೆ? ಭಾಗವತನೇ ಶ್ರೇಷ್ಠ, ಮಹಾಭಾರತಕ್ಕಿಂತ ವಾದ ಎಷ್ಟು ವಾಕ್ಯಾರ್ಗಳು ನಡೀತಿ ಇದ್ರ ಬಗ್ಗೆ ನಮ್ಮಲ್ಲೇನೆ. ಭಾಗವತನೇ ಭಾರಿ ಶ್ರೇಷ್ಠ ಅಂತ ಆಚಾರ್ಯ ಮಾತು ವಿರುದ್ಧ ಅದು. ಮಹಾಭಾರತನೇ ಶ್ರೇಷ್ಠ ಅಂತ ಆದರೆ ಸ್ಪಷ್ಟ ಹೇಳು. ಮತ್ತು ಯಾತಕ್ಕೆ ಭಾಗವತ ಬರೋದು? ಎಲ್ಲರಿಗೂ ತಿಳಿಯಲು ಸಾಧ್ಯ ಇಲ್ಲ, ಸಾಮಾನ್ಯರೇ ರೀಚ್ ಆಗೋದಿಲ್ಲ ಅಂತ ಬರೋದು. ಗ್ರೇಟ್ ಆಗಿದ್ದರೆ ಮುಖ್ಯವಾಗಿ ಯಾವುದನ್ನು ಪ್ರಿಫರ್ ಮಾಡಬೇಕು? ಮಹಾಭಾರತನೇ ಪ್ರಿಫರ್ ಮಾಡಬೇಕು. ಅದು ಸಾಧ್ಯ ಹೋಗದಾಗಿ ಇದನ್ನು ಪ್ರಿಫರ್ ಮಾಡೋದು ತಪ್ಪಲ್ಲ, ಅದು ಅರ್ಥ ಮಾಡ್ಕೊಳ್ಳೋ ಪ್ರಿಫರ್ ಮಾಡಬೇಕೇ ಹೊರತು ಅದು ಬೇಡ ಅಂತ ಪ್ರಿಫರ್ ಮಾಡಿದ್ರೆ ತಪ್ಪೇ. ಅದು ಬೇಡ ಅಂತ ಹೇಳೋದಕ್ಕೊಂಡ್ರೆ ಮಹಾಭಾರತಕ್ಕೆ ಏನು ಮಾಡಿದಾಗತ್ತೆ? ಹಿರಿಮೆ ಕಡಿಮೆ ಮಾಡಿದಾಗತ್ತೆ. ಇವ್ರು ಟೀಕಾರಾಯ ದೊಡ್ಡವರು, ಆಚಾರ್ಯ ದೊಡ್ಡವರು, ಮತ್ತು ಗ್ರಂಥ ಸುಧಾ ಓದಿ ಯಾಕೆ ಗೊತ್ತಿರ ಆಗಿದ್ರೆ? ಸುಧಾ ಹೇಳಿದ್ರೆ ಆಚಾರ ಗ್ರಂಥರು ಯೂಸ್ಲೆಸ್ ಆಗ್ತಿತ್ತು ಅಂತ ಅರ್ಥ. ಅನ್ನೋದಕ್ಕೆ ಅಲ್ಲ, ನಮಗೆ ಯೂಸ್ಲೆಸ್ ಆಗ್ತಿತ್ತು, ಅದು ಯೂಸ್ಫುಲ್ಲೇ, ನಮಗೆ ತೊಗೊಳಕ್ಕೆ ಬರ್ತಿದ್ದಿಲ್ಲ ಅಷ್ಟೇ. ಆದ್ದರಿಂದ ಟೀಕಾರಾಯರು ಸೇವೆ ಅಂತ ಮಾಡಿದರೆ ಹೊರತು ಉಪಕಾರ ಅಂತ ಮಾಡಲಿಲ್ಲ. ಅರ್ಥ ಆಯ್ತಿಲ್ಲ ನಿಮಗೆ? ಅರ್ಥ ಆಗೋದು ಸುಧಾರಿಂದನೇ ಇರಬಹುದು, ಅರ್ಥ ಆಗೋದು ಪರಿಮಳದಿಂದನೇ ಇರಬಹುದು. ಆದರೆ ಗ್ರಂಥ ದೊಡ್ಡದನ್ನು ಅದು ವ್ಯಾಖ್ಯಾನನೇ ಹೇಳಬೇಕು, ಇನ್ನೂ ದೊಡ್ಡದನ್ನು ಸೂತ್ರಗಳೇ ಹೇಳಬೇಕು. ಆದರೆ ನಾವು ಓದೋ ಇದನ್ನೇ ಓದ್ತೇವೆ, ಕಾರಣ ಏನು? ನಂಬಿ ತಿಳಿಯೋದು ಇದರಲ್ಲಿ ಅಂತೇಳಿ. ಅದರಿಂದ ಏನಾಯಿತು? ನಂಬಿ ತಿಳಿಯುತ್ತೆ ಅನ್ನೋ ಕಾರಣಕ್ಕೆ ಇದು ಅಲ್ಟಿಮೇಟ್ ಅಲ್ಲ, ಅದೇ ಅಲ್ಟಿಮೇಟ್. ಅದನ್ನು ಹೇಳೋದಕ್ಕೆ ಭಾಗವತದ ವ್ಯತ್ಯಾಸ ಇಷ್ಟೇ. ಅದು ಹಿಂದೆ ಹೇಳಿದ್ದೇವೆ, ಮರಿಬೇಡ ಅಂತೇಳಿ. ಹಾಂ, ಅದೇ ಹೇಳ್ತಿರೋ ಜ್ಯೂಸ್ ಇದ್ದಾಗೆ ಅರ್ಥ ಆಗ್ತದೆ ಬಹಳ. ಅಲ್ಲಿ ಸ್ವಾರಸ್ಯ ಏನಂತ ಕೇಳಿದರೆ, ಮಹಾಭಾರತನೂ ಇದೆ, ಭಾಗವತನೂ ಇದೆ, ತಾತ್ಪರ್ಯ ಇದೆ, ಭಾಗವತ ತಾತ್ಪರ್ಯನೂ ಇದೆ. ವ್ಯತ್ಯಾಸ ಏನು ಅಂದರೆ, ಮಹಾಭಾರತ ಓದಿದಾಗ ಇನ್ನೂ ತಾತ್ಪರ್ಯ ಓದಿಲ್ಲ ಅಂತ ತಿಳ್ಕೊಬೋಣ. ಮಹಾಭಾರತ ಓದಿಲ್ಲ, ಭಾಗವತ ಓದ್ತೀರಿ, ಬರೀ ಮೂಲ ಓದ್ತೀರಿ ಅಷ್ಟೇ. ಅದೆರಡರಲ್ಲಿ ಸುಮ್ಮನೆ ಹೆಚ್ಚು ಅಪಿ ನಮ್ಗೆ ಯಾವುದಾಗುತ್ತೆ ಭಕ್ತಿಯ ಬಗ್ಗೆ ಹೇಳೋದು ಹೊರಟ್ರೆ ಸುಮ್ಮನೆ ಭಾಗವತ ಆಗುತ್ತೆ. ಅರ್ಥ ಆಯ್ತಾ? ವ್ಯಾಖ್ಯಾನ ಇದ್ದಾಗ ಇದು ಆಗುತ್ತೆ, ಅದು ಆಗುತ್ತೆ ಮತ್ತೆ. ಆದರೆ ಬರೀ ಅವೆರಡೇ ತೊಗೊಂಡ್ಬಿಟ್ಟಾಗ ಯಾವುದ್ರಲ್ಲಿ ಜಾಸ್ತಿ ಇದೆ? ಇವ್ರು ಮೌಸಂಬಿನೂ ಇದೆ, ಸೀಡ್ಲೆಸ್ ದ್ರಾಕ್ಷಿ ಇದೆ. ಯಾವುದ್ರಲ್ಲಿ ಹೇಗಿದೆ ಈಗ ನೋಡಲಿಕ್ಕೆ? ಯಾವುದ್ರಲ್ಲಿ ಹೆಚ್ಚು ಉಪಯೋಗ ಇದೆ? ಸೀಡ್ಲೆಸ್ ದ್ರಾಕ್ಷಿ ತಿಂದೇ ತಿನ್ಬೇಕು, ಅದು ಗ್ಯಾರಂಟಿನೇ. ಬಟ್ ನೋಡಲಿಕ್ಕೆ ಯಾವುದ್ರಲ್ಲಿ ಹೆಚ್ಚು ಬೆನಿಫಿಟ್ ಇದೆ ನಮಗೆ? ಇದರಲ್ಲಿ ಯಾವ ರಿಸ್ಕ್ ಇಲ್ಲ ಅದರೊಳಗೆ. ಅದರಲ್ಲಿ ಯಾರು ಬೇಕು ಚಾಕು ಇಲ್ಲದ ತುಂಬಿಡ್ತೀವಿ, ಇಲ್ಲ ಎಂಜಲ್ ಮಾಡೋಕ್ಕೆ ಸಾಧ್ಯ ಇಲ್ಲ, ಚಾಕು ಇಲ್ಲ. ಮಾವಿನಣ್ಣು ದಾರಿಲಿ ಹೋಗಿ ಬಸ್ತೇನೆ, ಮಾವಿನಣ್ಣು ತಿನ್ನಕ್ಕಾಗಲ್ಲ. ಯಾತಕ್ಕೆ ನೋಡ್ರಿ? ಅದ ಅಂತ ಆಗ್ಬಿಡಿ, ಕೈ ತೊಳ್ಕೊಳ್ಳೋದು ಭಾರಿ ಪ್ರಾಬ್ಲಮ್. ಸೀಡ್ಲೆಸ್ ಸುಮ್ಮನೆ ಸುಟ್ಟಾ ಅಂತಿರ್ತಾನೆ, ಕೂತಿರ್ತಾನೆ, ಏನು ಯೋಚನೆ ಇಲ್ಲ ಅದು. ಅರ್ಥ ಆಯ್ತಾ? ಅದಕ್ಕೇನು ಬೇಕು? ನೀರು ಬೇಕೇ ಬೇಕು. ಮಾವಿನಣ್ಣು ತಿಂದ್ಮೇಲೆ ನೀರಿಗೆ ತಿನ್ನಕ್ಕಾಗಲ್ಲ ಅದನ್ನು, ತಿಳಿತಿಲ್ಲ. ಇದು ಹಾಗಲ್ಲ, ನೀರಿಗೆ ಏನು ಬೇಕಾಗಿಲ್ಲ. ಇದು ಸ್ವಲ್ಪ ಯೋಚನೆ ಮಾಡಿದರೆ ಕೆಲವು ಪದಾರ್ಥ ತಿನ್ನೋದು ಹದಸ್ ತಂದು ಕೊಟ್ಬಿಟ್ಟು ತಿನ್ನೋದು, ಅರ್ಜೆಂಟ್ ತಿನ್ನೋದು ಯಾಕೆ ತಿಂತಾನೆ ಈ ಮಧ್ಯಾಹ್ನ? ಜಾಗಲ್ಲಿ ತಿನ್ನಕ್ಕಾಗೋದೇ ಇಲ್ಲ. ಈ ಮಹಾಭಾರತ ಹಾಗೆ ತಕ್ಷಣ ಹೋದ್ರೆ ಒಲ್ಲಕ್ಕಾಗಲ್ಲ, ಅದನ್ನು ಒಳಗೆ ತೊಳೆಯೋದು ಭಾಳ ಡೀಪಾಗಿ ಹೋಗ್ಬೇಕು ಅದಕ್ಕೆ. ಇದು ತಕ್ಷಣನೇ ಕಾಣುತ್ತೆ. ಅರ್ಥ ಆಯ್ತಾ? ಆ ದೃಷ್ಟಿಯೊಳಗೆ ವ್ಯತ್ಯಾಸ ಉಂಟೇ ಉಂಟು. ಪಂಚಮ ವೇದ ಆದ್ರಿಂದ ಅದ್ರ ಈಕ್ವಲೆಂಟ್ ಇನ್ನೊಂದಿಲ್ಲ. ಯತ್ಸರ್ವಂ ಕೃತ್ವಾಪಿ ಅಲಂ ಬುದ್ಧಿ ಮನಸಾದ ಯಥಾ ಭಗವತ ಏತತ್ಕೃತ. ವೇದವ್ಯಾಸ ದೇವರು ಎಲ್ಲರಿಗೂ ತಿಳಿಯಲಿ ಅಂತ ಕೊನೆಗೆ ಬರೆದ ಗ್ರಂಥ, ಆದ್ದರಿಂದಾಗೇ ಸುಲಭವಾಗಿ ತಿಳಿಯುತ್ತೆ. ಏತೇನದು ಭಗವತ್ ಪ್ರೀತಿರ ಅಧಿಕಾ ಭವತಿ. ಅದಕ್ಕೇನೆ ಡೈರೆಕ್ಟ್ ಉಪಯೋಗ ಮಾಡ್ಕೊಳ್ಬೇಕು ಅಂದರೆ ಏನು ಮಾಡಬೇಕೀಗ? ರೋಗಿಗೆ ಗ್ಲೂಕೋಸ್ ಹಾಕ್ತಾರೆ ಹೊರತು ಯಾವುದೂ ತಿನ್ಕೊಳ್ಳೋಕ್ಕಾಗೋದಿಲ್ಲ, ಯಾಕೆ ಅವನು ಬೇರೆ ಡೈರೆಕ್ಟ್ ಮಾಡೋ ಶಕ್ತಿ ಅವನಿಗಿಲ್ಲ. ಇದರಿಂದ ಆಗುತ್ತೆ ಅಷ್ಟೇ. ಭಾಗವತವನ್ನು ಹೇಳಿಬಿಟ್ರೆ ಏನಾಗುತ್ತಂತೆ? ಅವ್ರ ಮಹಿಮೆಯಲ್ಲಿ ಹೇಳ್ತಾರೆ, ಭಕ್ತಿ ಒಣಗೋಗ್ಬಿಟ್ಟಿದ್ದಂತೆ ಪೂರ್ತಿಯಾಗಿ. ಭಾಗವತ ಓದಿದಷ್ಟ ಗಟ್ಟಿಬಿಟ್ಟಾಯಿತು ಅಂತ ಹೇಳ್ತಾರೆ ಇಮ್ಮಿಡಿಯೇಟಾಗಿ. ತತಶ್ಚ ಭವತಿ ಭವಿನಾಂ ಭವಾಪವರ್ಗ ಇತಿ ಅವತಾರ ಪ್ರಯೋಜನ ಸಿದ್ಧ ಭವತ್ತೇವ ಮನಸ್ತುಷ್ಟಿರಿ ಆಸೆ ಏನೋಕ್ತಂ ಬುದ್ಧಾರೋಹಾಯ ವಿಷದೆಯನ್ನಾಹ ಜಿತಬಿ. ಅದನ್ನಾಡು. ಓಂ ಶ್ರೀ ಹತ್ಪತ್ತೆ ನಿತ್ಯಾಗಣಿತ ಗುಣ ಮಾಣಿಕ್ಯ.